மாணவா இது ஜானினா ஏவ அசம்பிரஜாத சமாதிர்பவதி இது தர்சயதி. ஈக அசம்பிரஜாத சமாதி ஸ்திதி யாருக்கு பரவத்தை என்ற மாணவா அந்த பத ஹக்கித்து எஸ்வாத்பரத்திரேவ சாத் ஆத்மதிருப்திய மாணவா ஆத்மன்னேவச்ச சந்துஷ்ட தஸ்ய காரியம் ந வித்யதே. அதைத்தானே அதே 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 ஹெச்சிறது ஈக இன்னும் முதல்ல மாணவா இது மாணவான பத எதக்கு ஹாக்கிட்டாரு அந்த ஜானி அந்த ஹேதுக்கோஸ்கர மாணவ சப்த ஜானி அந்த ஹேகாகத்தை அந்த மனு அவபோதனை அந்த தாத்து அதுல பந்திரோ பத அதுக்கு மாணவா அவபோதன ஜான இரணு அந்த அர்த்த ஏவ அதுக்கே மாணவ ஜன்ம தொடது அந்த ஜான இருத்த ஜன்ம பாரி தொடது உடித பிராணிகளுக்கு ஜான இல்லாதிரண்டாகினே அதுக்கே ஆ ஜன்ம சிரேஷ்ட அல்ல. மாணவ ஜன்ம சப்தத்திலே அர்த்த இது ஜானக்கு அவகாசம் இருத்த ஜன்ம பிரம்மாவபோத திஷணம் முதமாப தேவ தேவரும் தெளிக்கொள்ளத்தக்கந்த சாமர்த்த இரோ ஒந்து பிராணி அந்த மனுஷ ஒந்தே ஏனோ முன்னூர ஆயித்தல்ல நின்னது முக்கியா முக்கிய யோசிச்ச முக்கிய காரிய சம்பிரத்யா நாத்திர விசேஷணத்துவ கிரகணே வாதகம் அஸ்தி ஏன உபலட்சணமேதி பிரதி பிரதீமயிதி கர்த்திருப்த இத்தியுக்தஸ்ய பலமாத இது எல்லாம் இது ஏதத் காரியராஹித்யம் சமாதாவ இத்தியுக்தியா சமான காலத்தாம் சூஜை சமாதவு அந்த ஹேளிதரிந்த சமாதி சமான கால சமாதி ஸ்திதியல்லே ஆகத்தே ஹொரத்து சமாதி ஸ்தித ஹொரகு பந்தாக அவன் கர்த்தவ்ய தப்பித்தல்ல. நனு மனு அவபோதனே இது தாத்து பரமாத்மரதிஷ்சாத்ர விவட்சிதா பரமாத்மரதிஷ்சாத்ர விவட்சிதா. இல்லை ஆத்மசப்தக்கே பரமாத்மா அந்த அர்த்தம் ஆத்மரதி என்றே பரமாத்மரத்தினே ஹொரத்து தன்னல்லே ரத்தி இருந்து அர்த்தம் அல்ல. விஷ்ணா வேவரதிர் யஸ்யா கிரியாத சைவ நாஸ்தி இது வச்சனாத். அதுக்கொண்டு இன்னொன்று ஆதார கொடுத்தாரு ஆத்மா ஆத்மரதி எம்ப சப்தக்கு விஷ்ணா வேவரதி அந்த ஹேளிதரிந்த ஆத்மசப்தக்கே விஷ்ணு அந்த அர்த்த. விஷ்ணாவேவ ரதிஹி யஸ்ய யாரிக விஷ்ணுவினல்லே ரஸ்தி இது தர்சனாதிகளின் ஆனந்த இது தசைவ கிரியா நாஸ்தி அவனிக கர்த்தவ்ய கர்மத ஒன்று ஹண்ட இதே இது ஹி பிரசித்தி இது வச்சனாத். நனு அசம்பிரஜாத சமாதிஸ்தஸ்ய காரியாபாவே வியாக்கியாயமானே கதாச்சித் அபரோக்ஷஜானரஹிதஸ்யாபி அசம்பிரஜாத சமாதி சம்பவாத் காரியாபாவ பிரசங்க இது சேன்ன ஈகிதரு. நான் அசப்பிரஜாத சமாஸ்தியில் இருந்தவனிக்கு மாத்தவே கர்த்தவே இல்ல அந்த ஹேளிதிரி ஆகிதிர சாமானியனிகூ அக்ஸ்மாத் அசப்பிரஜாத சமாஸ்தி பந்துபிட்டு அவனிகூ கர்த்தவே தப்பி ஹோகத்தல்ல அந்த ஆகெல்ல பரோதில்ல அந்த யாக்கே அசம் ஜானின ஏவ அசம்பிரஜாத சமாதிர் பவதி அந்த ஹேளிதிரிந்த ஆ பிரஸ்னே பரோதில்ல. அபரோட்ச ஜானின ஏவ அசம்பிரஜாத சமாதிர் பவதி ந அன்யஸ்ய இது அர்த்தஸ்ய மாணவா இது பதேன பகவதைவ தர்சிதத்வாத் இத்யாஹ மாணவ இது பகவத்கீதையிலே பரமாத்மனை ஹேளிதானே மாணவ சப்த ஹேளிதரிந்த அபரோஷ ஜானிகளிக அசம்பிரஜாத சமாதி ஒருத்து பேரவரிக பரோதில்ல. மாணவ இது கசம் ஜானினோ வாச்சகம் இத்தியதாக மனு இது மாணவ சப்தக்கே ஜானி அந்த அர்த்தம் ஹேகாகத்தை அந்த மனு அவபோதனே இது தாத்தோ மனு அவபோதனே என்ன தாத்தோரிந்த மாணவன சப்த பந்திர மாணவ சப்தக்கு அவபோதம் வந்திரணு ஜானி அந்த அர்த்தம் தாத்தோ வியாக்கியானாத் இது சேஷ தாத்துவின் அர்த்தத்திலே பத பந்தே அஸ்மாத் தாத்தோஹோ பாவே உப்பிரத்ய மனு அந்திதே மனு அந்த அவபோத அந்த அர்த்த உப்பிரத்ய அந்த மனு மன தாத்து அது மனு அந்த யாத்துக்காயிட்டு அந்த அது தாத்தோஹோ பாவே உப்பிரத்ய மாணவ ஜானவன்னு ஹொந்திதவனு மான அவபோத அஸ்யாஸ்தி இது அஸ்மின் அர்த்தே மனோஹோ அயம் ஆசிரயா இத்தியர்த்தே வா அண் பிரத்ய தனி இத்தக ஹேகோ அல்ல இல்ல ஏன் பந்திதே அஸ்ய அஸ்தி அவபோ அஸ்ய அஸ்தி இது அஸ்மின் அர்த்தே மனோஹோய மாஸ்திரேய இத்தர்த்தேவா அண் பிரத்யய ஈ அர்த்தத்தில் அண் பிரத்யய பண்ணி மாணவ அந்த ஆ யாத்துக்காய்த்து அந்த ஈ அர்த்தத்தில் பந்தது யத்வா தாத்தோரேவ அவண் பிரத்யய மனுஷியா இது வியாக்கியாயாம் ருஷ்யாதி வியாவருத்தி வியாவருத்தி வைர்த்தியம் சாபத்தேதா ಆಗೊಂದು ಪ್ರಶ್ನೆ ಹಾಕ್ಕೊಂಡ್ರು ಮಾನವ ಶಬ್ದಕ್ಕೆ ಇಷ್ಟೆಲ್ಲ ಅರ್ಥ ಬರೆಯೋದ್ರ ಬದಲು ಮನುಷ್ಯ ಅಂತ ಅರ್ಥ ಬರೆದ್ರೆ ಆಯ್ತು ಮಾನವ ಅಂತ ಬರೋದು ಜ್ಞಾನಿ ಅಂತೇಳಿ ಯಾಕೆಲ್ಲ ಮಾಡ್ತಾರೆ ಅಂದರೆ ಇಲ್ಲಿ ಮನುಷ್ಯ ಶಬ್ದಕ್ಕೆ ಅರ್ಥ ಆ ರೀತಿ ಮಾನವ ಶಬ್ದಕ್ಕೆ ಅರ್ಥ ಬಂದಿಲ್ಲ ಯಾವ ಅರ್ಥದಲ್ಲಿ ಬಂದಿದೆ ಜ್ಞಾನಿ ಎಂಬ ಅರ್ಥದಲ್ಲೇ ಬಂದಿದೆ ಇದು ಇತಿ ವ್ಯಾಖ್ಯಾಯಾಮ್ ಋಷ್ಯಾದಿ ವೈಯರ್ಥ್ಯಂ ಚಾಪದ್ದೇತ ಅಷ್ಟು ಮಾಡಿಬಿಟ್ರೆ ಏನಾಗುತ್ತೆ ಮನುಷ್ಯ ಅಂತ ಅರ್ಥ ಮಾಡಿಬಿಟ್ರೆ ಋಷ್ಯಾದಿಗಳ ಗತಿ ಏನಾಗಿದೆ ಇದಕ್ಕಿಂತ ಮೇಲಿರೋರಿಗೆ ಕರ್ತವ್ಯ ಇದೆ ಹಾಗಿದ್ರೆ ಇಲ್ಲ, ಅದಕ್ಕೋಸ್ಕರ ಎಲ್ಲ ಇನ್ಕ್ಲೂಡ್ ಆಗಬೇಕಾದ್ರೆ ಮನುಷ್ಯ ಅಂತ ಅರ್ಥ ಮಾಡಿದ್ರೆ ಇನ್ಕ್ಲೂಡ್ ಆಗೋದಿಲ್ಲ ಅವರೆಲ್ಲ. ಮಾನವ ಶಬ್ದಕ್ಕೆ ಏನಂತ ಅರ್ಥ ಮಾಡಿದ್ರೆ ಇನ್ಕ್ಲೂಡ್ ಆಗ್ತಾರೆ, ಜ್ಞಾನಿ ಅಂತ ಅರ್ಥ ಮಾಡಿದ್ರೆ ಎಲ್ಲರೂ ಜ್ಞಾನಿಗಳೆಲ್ಲ ಸೇರಿಬಿಡ್ತಾರೆ. ಇದು ಮನುಷ್ಯ ಮನುಷ್ಯನಷ್ಟೇ ಬರ್ತಾನೆ, ಮತ್ತು ಜ್ಞಾನ ಇಲ್ಲದವನು ಬೇರೆ ಬರ್ತಾನೆ ಜೊತೆಗೆ. ಬರೀ ಮನುಷ್ಯ ಅಂತ ಹೇಳಿಬಿಟ್ರೆ ಎನಿ ಪರ್ಸನ್ ಅಂತ ಆಗಿಬಿಡ್ತದೆ, ಹಾಗಲ್ಲ. ಅದು ಜ್ಞಾನ ಮನುಷ್ಯನಾಗ್ಬೋದು, ಪಶು ಪಕ್ಷಿಗಳಾಗ್ಬೋದು. ಎಲ್ಲಿ ಆಯ್ತದ್ದು? ಶುಕಮುನಿಗಳಿಗೆ ಶುಕಮುನಿ ಪೈಸ ಇದಲ್ಲ, ಅವರು ಶುಕಾಚಾರ್ಯರು ಅಷ್ಟೇ ಹೊರತು ಇದಲ್ಲ. ಗಿಣಿ ಹೆಸರಷ್ಟೇ, ಗಿಳಿ ಮೂಗಿತ್ತ ಹೊರತು ಗಿಣಿನೇ ಅಲ್ಲ ಅವರು. ಇವರಿದ್ದಾರೆ ಜರತಾರಿ ಪಕ್ಷಿಗಳು ಹೇಳ್ತಾರೆ ಸಾಂಡವನದರಿಗೆ, ಆ ಪಕ್ಷಿಗಳೇ ವೇದ ಹೇಳ್ತವೆ ಅಂತ ಹೇಳ್ತಾರೆ. ಅವಕ್ಕೂ ಜ್ಞಾನ ಇದೆ. ಅದೇ ರೀತಿ ಮಂಡೂಕ ಮಂಡೂಕೋಪನಿಷತ್ತಲ್ಲಿ ಮಂಡೂಕ ಕಪ್ಪೆ ವರುಣ ಕಪ್ಪೆ ರೂಪದಲ್ಲಿ ಹೇಳ್ತಾನೆ. ಆ ದೃಷ್ಟಿಯಿಂದ ಯಾವುದೇ ಯೋನಿಗೆ ಸಂಬಂಧಪಟ್ಟಿದ್ದಲ್ಲ ಅದು. ಮಾನವ ಅಂಬೋದು ಅವನ ಗುಣಕ್ಕೆ ಸಂಬಂಧಪಟ್ಟಿತ್ತು. ಗುಣ ಯಾವುದದು? ಜ್ಞಾನ ಅಂತ. ಜ್ಞಾನ ಇರೋನಿಗೆಲ್ಲ ಹೇಳಿದ ಮಾತು, ಜ್ಞಾನ ಇಲ್ಲದವನಿಗೆ ಅಪರೋಕ್ಷ ಜ್ಞಾನ ಬರೋ ಸಂಭವ ಇಲ್ಲ. ಅಲ್ಲ, ಜ್ಞಾನ ಇದ್ದು ಪಶು ಪಕ್ಷಿಗಳು ಸೇರಿಬಿಡ್ತಾವೆ ಮಾನವ ಅಂತ ಹೇಳಿದಾಗೆ, ಎಲ್ಲ ಸೇರಿಬಿಡ್ತಾರೆ. ಮಾನವ ಶಬ್ದಕ್ಕೆ ಜ್ಞಾನ ಇರೋಣ ಅಂತ ಹೇಳಿದ ಮೇಲೆ ಏನಾಗಿ ಟೀಕಾರ ಎತ್ತ ಕೂತಿದ್ದಾರೆ. ಆಗಲೂ ಕೂಡ ಏನೋ ಒಳ್ಳೆ ಜ್ಞಾನಿಗಳು, ಆ ಅರ್ಥದಲ್ಲಿ ಕಪಿಗಳು ಎಲ್ಲ ದೊಡ್ಡ ಜ್ಞಾನಿಗಳು ಅವರೆಲ್ಲ, ಸುಗ್ರೀವಾದಿ ಕಪಿಗಳು, ಪ್ರಾಣದೇವರು ಬರೀ ಉಳಿದವರೆಲ್ಲ ಕೂಡ ಕಪಿ ರೂಪದಲ್ಲಿದ್ದರೂ ಏನಾಗಿದ್ರು? ಅವರು ಒಳ್ಳೆ ಜ್ಞಾನಿಗಳಾಗಿದ್ದರು. ಅದರಿಂದ ಮಾನವ ಅಂತ ಅಷ್ಟೇ ಅರ್ಥ ಮಾಡಿ, ಮನುಷ್ಯ ಅಂತ ಅರ್ಥ ಮಾಡಿಬಿಟ್ರೆ ಅದೆಲ್ಲ ಹೋಗೇ ಬಿಡ್ತಾ ಇತ್ತು. ಮತ್ತು ಕೆಲಸಕ್ಕೆ ಬಾರದ ಮನುಷ್ಯ ಬೇರೆ ಸೇರ್ಕೊಂಡ್ಬಿಡ್ತಿದ್ರಿ ಮತ್ತೆ, ಅರ್ಥ ಆಯ್ತಾ? ಅದಕ್ಕೆ ತೆಗೆದುಹಾಕ್ತು. ಇತಿ ವ್ಯಾಖ್ಯಾಯಾಮ್ ಋಷ್ಯಾದಿ ವ್ಯಾವೃತ್ತಿ ವೈಯರ್ಥ್ಯಂ ವ್ಯಾವೃತ್ತಿ ವೈಯರ್ಥ್ಯಂ ಚಾಪದ್ಯೇತ ಆತ್ಮಶಬ್ದಶಾಪಿ ಅನ್ಯಥಾ ವ್ಯಾಖ್ಯಾ ನಿರಾಕರೋತಿ ಪರಮಾತ್ಮೇತಿ. ಆತ್ಮಶಬ್ದಕ್ಕೆ ಬೇರೆ ಅರ್ಥ ಮಾಡಕ್ಕೆ ಬರೋದಿಲ್ಲ. ಅದೇನಂತ ಅರ್ಥ ಮಾಡಬೇಕದಕ್ಕೆ? ವಿಷ್ಣು ಅಂತಾನೆ ಪರಮಾತ್ಮರತಿಶ್ಚಾತ್ರ ವಿವಕ್ಷಿತ ಚ ಶಬ್ದೋ ಅವಧಾರಣೆ ಚ ಅತ್ರ ಅಂತ ಹೇಳಿದ್ರಿಂದ ಪರಮಾತ್ಮರತಿಯೇ ಅನ್ನ ಅರ್ಥ ಹೇಳಬೇಕೆ ಹೊರತು ಆತ್ಮರತಿ ಅಂದರೆ ತನ್ನಲ್ಲಿಯೇ ಅಂತ ಅರ್ಥ ಅಲ್ಲ. ನತು ಸ್ವಾತ್ಮರತಿ ರೀತ್ಯರ್ಥ ತಸ್ಯ ಏವ ಇತಿ ಅವಧಾರಣಾದಿ. ಅಲ್ಲೇನಿದೆ? ತಸ್ಯ ಕಾರ್ಯಮನ್ನು ಆತ್ಮರತಿರೇವ ಸ್ಯಾತ್ ಮತ್ತು ಆತ್ಮನ್ನೇವ ಚ ಸಂತುಷ್ಟ ಪದದಲ್ಲಿ ಏವಕಾರ ಹಾಕಿರೋದ್ರಿಂದ ಇದಕ್ಕೆ ಅರ್ಥ ಬರಲಿಕ್ಕೆ ಬರೋದಿಲ್ಲ. ವಿಷ್ಣು ಪರನೇ ಮಾಡಬೇಕು ಅಂತೇಳಿ ಕೊಟೇಶನ್ ಕೊಟ್ಟರು. ವಿಷ್ಣು ವೇವರತಿರಿ ಯಸ್ಯ ಕ್ರಿಯಾ ತಸ್ಯೈವ ನಾಸ್ತಿ. ಅಲ್ಲಿ ಅವಧಾರಣೆ ಮಾಡಿದ್ದಾರೆ. ಮತ್ತೆ ವಿಷ್ಣುವಿನಲ್ಲಿ ಆಸಕ್ತಿ ಭಕ್ತಿ ದರ್ಶನ ಯಾರಿಗಿದೆಯೋ ಅವನಿಗೆ ಮಾತ್ರ ಕರ್ತವ್ಯದ ಹೊಣೆ ಇಲ್ಲ, ಬೇರೆಯವರಿಗೆಲ್ಲ ಇದೆ ಅಂತ. ನೈವ ತಸ್ಯ ಕೃತೇನಾರ್ಥೋ ನಾಕೃತೇನೇಹ ಕಶ್ಚನ ನಚಾಶ್ಯ ಸರ್ವಭೂತೇಷು ಕಶ್ಚಿದ್ ಅರ್ಥ ವ್ಯಪಾಶ್ರಯ ತಸ್ಯ ಕರ್ಮ ಕಾಲೇ ವಕ್ತವ್ಯೋಹಂ ಇತಿ ಕಂಚಿತ್ ವತ್ಯುಕ್ವಾ ತತ್ಕೃತ ತತ್ಕೃತೌ ಆತ್ಮರತ್ಯಧಿಕ ಸಮೋವಾ ಅರ್ಥೋ ನಾಸ್ತಿ. ಈ ಪ್ರಶ್ನೆಗೆ ಉತ್ತರ ಇದು, ನೈವ ತಸ್ಯ ಕೃತೇನಾರ್ಥೋ ನಾಕೃತೇನೇಹ ಕಶ್ಚನ ನಚಾಶ್ಯ ಸರ್ವಭೂತೇಷು ಕಶ್ಚಿದ್ ಅರ್ಥ ವ್ಯಪಾಶ್ರಯ ಕೃತೇನ ಅರ್ಥ ನ ಅಕೃತೇನೈಹ ಕಶ್ಚನ ನ ಚ ಅಸ್ಯ ಸರ್ವಭೂತೇಷು ಕಶ್ಚಿತ್ ಅರ್ಥವ್ಯಪಾಶ್ರಯ ತಸ್ಯ ಕೃತೇನ ಅರ್ಥ ನ. ಆ ಕಾಲದಲ್ಲಿ ಬೇರೆ ಏನು ಮಾಡಿದರೂ ಅರ್ಥ ಇಲ್ಲ ಅದಕ್ಕೆ. ಯಾಕೆ? ಹೈಯೆಸ್ಟ್ ರೀಚ್ ಆಗಿಬಿಟ್ಟಿದ್ದಾನೆ. ಹಳ್ಳಿ 99 ತೊಗೊಂಡು ವಾಪಸ್ ತೊಗೊಂಡ್ರೂ ಅರ್ಥ ಇದೆ, 100 ತೊಗೊಂಡು ವಾಪಸ್ ತೊಗೊಂಡ್ರೆ ಅರ್ಥ ಇಲ್ಲ. ಜೀವನದ ಗುರಿ ಏನು? ಭಗವದ್ ದರ್ಶನ. ಅದನ್ನು ಮಾಡ್ತಿದ್ದಾನೆ ಈಗ. ಸೊ ಅದಕ್ಕಿಂತ ಬೆಟ್ರ್ ಜಾಬ್ ಯಾವುದು ಇಲ್ಲೇ ಇಲ್ಲ. ಅದರಿಂದಾಗಿನೇ ಇನ್ನೊಂದು ಕರ್ತವ್ಯ ಮಾಡೋದಕ್ಕೆ ಸಂಬಂಧ ಪ್ರಸಂಗ ಬರೋದಿಲ್ಲ. ಅದೇ ರೀತಿ ನಾ ಅಕೃತೇನೇಹ ಕಶ್ಚನ ಅನರ್ಥ ಅನ್ ಬಿಡೋದ್ರಿಂದ ಅನರ್ಥ ಇದೆ ಅದೂ ಇಲ್ಲ. ಮಾಡೋದ್ರಿಂದ ಪ್ರಯೋಜನ ಇಲ್ಲ, ಯಾಕೆ ಹೈಯೆಸ್ಟ್ ಪ್ರಯೋಜನ ರೀಚ್ ಆಗಿಬಿಟ್ಟಿದ್ದಾನೆ, ಮ್ಯಾಕ್ಸಿಮಮ್ ರೀಚ್ ಆಗಿದ್ದೀವಿ ಅಂತಾರಲ್ಲ ಹಾಗೆ. ಅದೇ ರೀತಿ ಬಿಡೋದ್ರಿಂದ ಯಾವ ಅನರ್ಥನೂ ಇಲ್ಲ, ದೇವ್ರನ್ನೇ ನೋಡ್ತಿರ್ಬೇಕಾದ್ರೆ ಬಿಟ್ಟು ಅನರ್ಥ ಆಗ ಸಂಭವನೆ ಇಲ್ಲ. ಆ ದೃಷ್ಟಿಯಿಂದನೇ ಅಪರೋಕ್ಷ ಜ್ಞಾನಿ ಆದವನು ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿದ್ದಾಗ ಅವನಿಗೇನಿಲ್ಲ, ಕರ್ತವ್ಯದ ಒಂದು ಜವಾಬ್ದಾರಿ ಭರಣೆ ಬರದೇ ಇಲ್ಲ, ಅವನಿಗೆ ಬಂಧನ ಇಲ್ಲ. ನಚಾಶ್ಯ ಸರ್ವಭೂತೇಷು ಕಶ್ಚಿದರ್ಥ ವ್ಯಪಾಶ್ರಯ. ಅವನು ಯಾವ ಪ್ರಾಣಿಯಲ್ಲೂ ಅವಲಂಬಿಸಿಲ್ಲ. ಅವನೀಗ ಡೈರೆಕ್ಟಾಗಿ ದೇವರನ್ನು ನೋಡ್ತಿರೋದ್ರಿಂದ ಬೇರೆ ಯಾವುದ್ರ ಮೇಲೂ ಕೂಡ ಅವನಿಗೀಗ ತನ್ನ ಪ್ರಯೋಜನಕ್ಕೋಸ್ಕರವಾಗಿ ಡಿಪೆಂಡೆನ್ಸ್ ಅಂಬೋದಾಗಿಲ್ಲ, ಡೈರೆಕ್ಟ್ ದೇವ್ರ ಕಡೆ ಇದ್ದಾನೆ. ಇದು ಆ ಸ್ಟೇಜಿನ ದೊಡ್ಡ ಉಪಯೋಗ ಇದು. ತಸ್ಯ ಕರ್ಮ ಕಾಲೇ ವಕ್ತವ್ಯೋಹಂ ಇತಿ ಕಂಚಿತ್ ಪ್ರತ್ಯುಕ್ತ ತತ್ಕೃತವು ಆತ್ಮರತ್ಯಧಿಕ ಸಮೋವಾರ್ಥೋ ನಾಸ್ತಿ. ಇದು ಯಾತಕ್ಕಿದ್ದು ಬಂತು ಅಂದರೆ ಈ ರೀತಿ ಹೇಳೋದು, ಶಿಷ್ಯನಿಗೆ ಹೇಳೋದು, ನಾನು ಧ್ಯಾನಕ್ಕೆ ಕೊಡ್ತೇನೆ, ಸರಿಯಾಗಿ ಎಬ್ಬಿಸು, ಸರಿಯಾಗಿ ಸಂಧ್ಯಾವನ ಕಾಲ ಬಂತ ಎಬ್ಬಿಸಿಬಿಡು, ನನ್ನ ಲೋಪ ಆಗಬಾರದು ಅಂತ ಹೇಳಿಬಿಟ್ಟು ಮಾಡಬಹುದಾ ಅಂತ ಕೇಳಿದ್ರೆ ಮಾಡಬಾರದು ಅಂತ ಹೇಳಿದರು. ಯಾತಕ್ಕೆ? ಸುಮ್ಮನೆ ಕೂತ್ರೆ ಮಾಡ್ಬೋದು, ಮಲಗಿದಾಗ ಎಬ್ಬಸು ಅಂತ ಹೇಳ್ಬೋದು, ಅಸಭ್ಯ ಸಮಾಸ್ಥಿತಿಯಲ್ಲಿ ಕೂತಾಗ ಎಬ್ಬಸು ಅಂತ ಹೇಳಬಾರ್ದು, ಎಬ್ಬಸಕ್ಕೆ ಬರೋದೂ ಇಲ್ಲ ಅವನಿಗೆ, ಆ ವಿಚಾರ ಬೇರೆ. ಸಮೀಕರ ಎಚ್ಚರಗೊಳ್ಳಿ, ಬಟ್ ಎಬ್ಬಿಸ್ಬೋದ ಹೇಳಕ್ಕೂ ಹೋಗಬಾರ್ದು. ಯಾತಕ್ಕೆ ಅಂದರೆ ಹೈಯೆಸ್ಟ್ ಹೇಳ್ತಾರೆ, ಅಲ್ಲಿರ್ತೀನಿ ನಾನು, ಈಗ ಮಾತಾಡ್ತಿರ್ತೀನಿ, ಮೀಟಿಂಗ್ ಇದ್ದಾಗ ಮೊಬೈಲ್ ಆಫ್ ಮಾಡಿ ಅಂತಾರಲ್ಲ ಹಾಗೆ. ಅರ್ಥ ಆಯ್ತಾ? ಯಾರು ಬಿದ್ದರೆ ಒಳಬಿಡಬೇಡ, ಯಾಕೆ ಆ ಕಾಲಕ್ಕೆ ಏನು ಬೇಗ ಹೈಯೆಸ್ಟ್ ಇದರಲ್ಲಿ ಕೆಲಸ ನಡೀತಿರೋದ್ರಿಂದ ಯಾವ ಕಾರಣಕ್ಕೂ ಹೊರಗಿನ ಸಂಪರ್ಕ ಇರಬಾರ್ದಾಗ, ಎಲ್ಲಿರಬೇಕು? ಟೋಟಲ್ ಇನ್ವಾಲ್ವ್ಮೆಂಟ್ ಅಲ್ಲಿರಬೇಕು. ಆದ್ದರಿಂದನೇ ಅದಕ್ಕೆ ಬಂಧನ ಇಲ್ಲ. ಅಲ್ಲ, ಹೋಗ್ಬೇಕಷ್ಟೇ ಧ್ಯಾನಕ್ಕೆ ಕೊಡ್ತಾನೆ, ಈಗ ಧ್ಯಾನಕ್ಕೆ ಕೂತು ಹೋಗ್ಬಿಡ್ತಾನೆ. ಅಲ್ಲ, ಧ್ಯಾನಕ್ಕೆ ಕೊಡ್ತಾ ಹೋಗ್ಬೋದು, ಹೋಗದೆ ಇರಬಹುದು, ಬಟ್ ಅವನು ಏನು ಹೇಳ್ಬೋದು, ಎಚ್ಚರ ಇದ್ರೆ ಇವನೇ ಹೇಳ್ತಾನೆ, ಯಾರು ಯೋಚಿಸ್ಬೇಕಾಗಿಲ್ಲ, ಗೊತ್ತಾಯ್ತಾ. ಅಕಸ್ಮಾತ್ ಇದಾದ್ರೆ ಹೇಳ್ತಾನೆ, ಇಡ್ತೇನೆ ನಾನು 4 ಗಂಟೆಗೆ, ಅಕಸ್ಮಾತ್ ಹೇಳದೆ ಹೋದ್ರೆ ಎಬಸು ಅಂತ ಹೇಳ್ತಾರಲ್ಲ ಹಾಗೆ. ಅಕಸ್ವಾತಂತ್ರ್ಯ ನಮಗಿದೆಯಲ್ಲ, ಈಗ ಎಬಸು ಅಂತ ಹೇಳೋ ಸ್ವಾತಂತ್ರ್ಯ ಹೇಳ್ತಾರ ಅಷ್ಟೇ, ಹೊರತು ಬೇರೆ ಅಲ್ಲ. ಆದ್ರತದಲ್ಲಿ ನಾನು ಧ್ಯಾನಕ್ಕೆ ಕೊಡ್ತೇನೆ, ಈಗ ಅಸಂಪ್ರದಾಯ ಸಮಾಧಿಗೆ ಹೋಗ್ಬೋದು ನಾನು, ಆಗ ಎಬಸ್ಲಕ್ಕೆ ಹೋಗ್ಬೇಡ. ಸಂಪ್ರದಾಯ ಸಮಾಧಿ ನಾನೇ ಹೇಳ್ತೇನೆ, ನೀನು ಎಬಸ್ಲಕ್ಕೆ ಹೊರಟು ಒಡ್ಡಿನ ಕೆಲಸ ಇಲ್ಲ. ನಾನು ಸಮಾಧಿ ಸ್ಥಿತಿ ಹೋದರೂ ಎಬಸ್ಬೇಡ, ಹೋಗದೆ ಹೋದ್ರೆ ನಾನೇ ಹೇಳ್ತೇನೆ, ಆಗಲೇ ಎಬಸ್ಬೇಡ. ಅರ್ಥ ಆಯ್ತಾ? ಆ ಅರ್ಥದಲ್ಲಿ ಸಂಬಂಧ. ಅದಕ್ಕೊಂದು ಮಾತಿದೆ, ದೊಡ್ಡವ್ರ ಮನೆಯಲ್ಲಿ ಎಬಸ್ಬಾರ್ದು ನಿಯಮ ಇದೆ. ಅದಕ್ಕೆ ಅಶ್ವಾ ಸಮಾಧಿ ಹೋಗಿದ್ರು ಇರ್ಬೋದು ಅಂತೇಳಿ ಡೌಟ್ ಇಲ್ಲ. ಅವ್ರು ಒಳ್ಳೆ ರೀತಿಯಲ್ಲಿ ವಿನಾಕಾರಣ ಮಲಗೋದಿಲ್ಲ ದೊಡ್ಡವರು, ತೀರಾ ಆಯಾಸ ಆಗಿರ್ತಾ ಮಲಗಿರ್ತಾರ, ಡಿಸ್ಟರ್ಬ್ ಮಾಡಬಾರದು, ಬೇರೆ ಕೆಲಸಕ್ಕೆ ತೊಂದರೆ ಆಗುತ್ತೆ ಅಂತ. ಚಿಕ್ಕವ್ರು ಯಾಕೆ ಎಬ್ಬಿಸ್ಬೇಕಾದ್ರು ಅದೇ ಒಂದು ದೊಡ್ಡ ಪ್ರೋಗ್ರಾಮ್ ಹಾಕೊಂಡ್ಬಿಟ್ಟಿರ್ತಾರೆ, ಆದ್ದರಿಂದ ಅವ್ರು ನಿಮಿಸ್ಬೇಕು. ಮಲಗೋ ಸ್ಟಾಪ್ ಗ್ಯಾಪ್ ರೆಸ್ಟ್ ಅಷ್ಟೇ, ವಿಶ್ರಾಂತಿ ಹೊರತು ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದಾಗ. ಇದು ಹೊರಗಿನ ಅರ್ಥ, ಒಳಗಿನ ಅರ್ಥ ಅಸಂಪ್ರದಾಯ ಸಮಸ್ಥಿತಿಯಲ್ಲೇ ಇರ್ಬೋದು, ಯಾರಿಗೂ ಗೊತ್ತಾಗುತ್ತೆ, ಗೊತ್ತಾಗೋದಿಲ್ಲ ದೊಡ್ಡವರಿಗೆ. ಹೌದು, ದೇವ್ರು ಕಳಿಸ್ಬೇಕು, ಅಲ್ಲಿವರೆಗೆ ಬರೋ ಸಂಭವನೇ ಇಲ್ಲ. ಅವನು ದೇವ್ರಿಗೆ ವಾಪಸ್ ತನ್ನ ರೂಪ ಮರಿ ಮಾಡಿದ ತಕ್ಷಣ ಹೇಳ್ತಾನು, ದೇವರು ತೋರಿಸ್ತಾರೆ, ದೇವರು ತೆಗಿತಾನೆ ಅಷ್ಟೇ ಹೊರತು ಇವ್ರ ಕೈಲಿಲ್ಲ ವಾಪಸ್ ಬರೋದು. ಅದಕ್ಕೆ ಆಚಾರ್ಯ ಏನು ಹೇಳ್ತಾರೆ, ನಾವು ಇದಕ್ಕೆ ಹೋಗ್ತೀವಿ, ದೊಡ್ಡ ಬದ್ರಿಗೆ ಹೋಗ್ತೀವಿ, ಈಗ ಅವರೇ ದೇಹ ನವ, ನಾನು ವಾಪಸ್ ಬರ್ಬೋದು ಬರದೇ ಇರ್ಬೋದು ಅಂತ ಹೇಳ್ಬಿಡ್ತಾರೆ. ಯಾತಕ್ಕೆ ಮಾತು ಹೇಳಬೇಕಾಗಿತ್ತು, ಆಚಾರ್ಯ ಗೊತ್ತಿಲ್ಲ ಏನು ಬರ್ತೀವಿ ಅಂತೇಳಿ. ಅಂದರೆ ದೊಡ್ಡವ್ರ ಹತ್ರ ಹೋದಾಗ ನಾವು ಡಿಪೆಂಡ್ ತೊಗೊಳಕ್ಕೆ ಬರೋದಿಲ್ಲ, ಗೊತ್ತಾಯ್ತಾ? ಬರೋದು ನಮ್ಮದು ಅಸ್ವಾತಂತ್ರ್ಯ ಹೇಳೋ ಉದ್ದೇಶ ಅಲ್ಲಿರೋದು, ಗೊತ್ತಾಯ್ತಾ? ಎಷ್ಟೊತ್ತಾಗತ್ತೋ ಗೊತ್ತಿಲ್ಲ, ಮೀಟಿಂಗ್ ಹೋಗಿ ಎಷ್ಟಾಗತ್ತೋ ಗೊತ್ತಿಲ್ಲ, ಗೊತ್ತಾಯ್ತಾ? ಅದು ಆ ಅರ್ಥದಲ್ಲಿ ಹೇಗೆ ಹೇಳ್ತೀವೋ ಹಾಗೆ, ದೊಡ್ಡವ್ರ ವಿಚಾರ ಬಂದ ಕಾಲಕ್ಕೆ ಅವರಾಗಿ ಕಳಿಸ್ಬೇಕೆ ಹೊರತು ನಾವಾಗಿ ಹೋಗ್ತೀವಿ ಅಂತ ಹೇಳಬಾರ್ದು. ಅದು ದೋಷ, ಹೇಳಿಬಿಟ್ರೆ ದೋಷನೇ. ಹಾಂ, ಎಷ್ಟೊತ್ತಿದ್ರು ಇದ್ದಾನೆ, ಐ ಆಮ್ ಅಟ್ ಯುವರ್ ಡಿಸ್ಪೆನ್ಸ್, ನಾ ಇಲ್ಲೇ ಇರಬೇಕು, ನಾನು ನೀವು ಕಳಿಸ್ದಾಗ ಹೋಗ್ತೀನಿ ಅಷ್ಟೇ, ಬೇರೆ ದಾರಿನೇ ಇಲ್ಲ. ಅದು ಡಿಪೆಂಡೆನ್ಸಿನ ಚಿಂತನೆ. ಅದಕ್ಕೆ ಆ ರೀತಿ ಅವನಿಗೆ ಸ್ವಾತಂತ್ರ್ಯ ಇಲ್ಲ, ವಾಪಸ್ ಬರೋ ಪ್ರಸಂಗ ಇಲ್ಲ. ಧ್ಯಾನಕ್ಕೂತಾಗಲಿ ನೋಡೇ ನೋಡ್ತೀನಿ ಅಂತ ಗ್ಯಾರಂಟಿ ಇಲ್ಲ, ದೇವರು ತೋರಿಸ್ತಾನೆ ಇರಬಹುದು, ಆದರೆ ತೋರಿಸಿದರೆ ಮಾತ್ರ ನೀವು ವಾಪಸ್ ಬರೋ ಶಕ್ತಿ ಇಲ್ಲ. ಅದನ್ನೆಲ್ಲ ಹೇಳೋದಕ್ಕೆ ಶಿವಕರಿಗೆ ಬರಲಿಲ್ಲವಲ್ಲ ಹಾಗೆ. ತಸ್ಯ ಕರ್ಮ ಕೈ ಅಂದ್ರೇನು, ಕರ್ಮಾಚರಣೆ ಮಾಡೋ ಕಾಲ ಬಂದಾಗ ವಕ್ತವ್ಯೋಹಂ, ನಾನು ಸ್ವಲ್ಪ ಬೆಬಿಸಿಬಿಡು, ನನಗೆ ಹೇಳು ಅಂಥೇಳಿ ಇನ್ನೊಬ್ಬ ಶಿಷ್ಯಾದಿಗಳಿಗೆ ಹೇಳಬಾರದು. ಇತಿ ಕಂಚಿತ್ ಪ್ರತ್ಯುಕ್ತ ತತ್ಕೃತವು ಆತ್ಮರತ್ಯಧಿಕ ಸಮೂಹ ಅರ್ಥವೂ ನಾಸ್ತಿ. ಯಾಕೆಂದರೆ ಅಕಸ್ಮಾತ್ ಎದ್ದ ಅಂತ ತಿಳ್ಕೊಂಬೋಣ, ಏನಪ್ಪ ಮಾಡ್ತೀನಿ ನೀನೀಗ, ಏನೇ ಮಾಡಿದ್ರು ಇದಕ್ಕೆ ಈಕ್ವಲ್ ಆಗೋ ಕೆಲಸ ಅಲ್ಲ ಅದು, ಅಸಪ್ರಜ್ಞಾತಿ ಸಮಾಧಿ ಸ್ಥಿತಿಗೆ ಈಕ್ವಲ್ ಆಗೋ ಕೆಲಸ ಅಲ್ಲ. ಅದರಿಂದಾಗಿನೇ ಅದರಿಂದ ಮನೆಗೆ ಹೋಗಿ ಏನು ಮಾಡ್ತೀನಿ ಅಂತಾರಲ್ಲ ಹಾಗೆ. ನೀವು ಮಾಡೋದೇನಿದೆ ಈಗ, ಅದಕ್ಕೆ ಹೇಳೋ ಕಾರಣಕ್ಕೆ ಇಲ್ಲೇ ಇಲ್ಲ. ಇವರಿದ್ದರು ಯಾರು ಮಾಂಡವ್ಯರು, ಅವರಿಗೆ ಕತ್ತಿನಲ್ಲಿ ಚುಚ್ಚಿಬಿಟ್ಟಿದ್ದಾರೆ ಶೂಲನ, ಆದರೂ ಹೆಚ್ಚರಾಗಿಲ್ಲ. ಅದು ಎಂಥ ಇದಿತ್ತು ಅಂತ ಹೇಳಿದರೆ ಅಸಪ್ರಜ್ಞಾ ಸಮಾಧಿ ಸ್ಥಿತಿಗೆ ಶಮೀಕರದ ಒಂದು ಎಕ್ಸಾಂಪಲ್, ಅವರ ಹಾವು ಸ್ಪರ್ಶೆ ಅಷ್ಟೇ, ಅದು ಚುಚ್ಚಿ ಒಳಗೆ ಹೋಗಿದೆ. ಆಗಿಲ್ಲ ಅಂದರೆ ಅನಸ್ತೀಸಿಯಾ ಕೊಟ್ಟಾಗ ಕೊಯ್ದರೂ ಹೆಚ್ಚಾಗಲ್ಲ, ಇಲ್ಲೇ ಎದುರು ಕಾಣುತ್ತೆ ನಮಗೀಗ. ಈ ಯಾಂತ್ರಿಕವಾದಂಥ ಇದಕ್ಕೆ ಶಕ್ತಿ ಇದ್ದರೆ ಅಸಪ್ರಜ್ಞಾ ಸಮಾಧಿ ಸ್ಥಿತಿಯಲ್ಲಿ ಹೋದಾಗ ಹರಿಯೋರು ಎಬ್ಬಿಸ್ಲಿಕ್ಕೆ ಸಾಧ್ಯ. ಅವನ ಹೆಸರೇ ಬರಬೇಕಷ್ಟು ವ್ಯವಸಾಯ ಹೇಳೋದಿಲ್ಲ, ಅವನು ಡಾಕ್ಟ್ರ್ ವಿಷಯದ್ರು ಹೇಳೋದಿಲ್ಲ, ಅವರಿವರಲ್ಲ ಅನಸ್ತೀಸಿಯಾ ಕೊಟ್ಟವ್ರ ವಿಷಯದ್ರು ಮಧ್ಯೆ ಹೇಳೋದಿಲ್ಲ. ಅವನು ಯಾವಾಗ ಹೇಳ್ತಾನೆ, ಅವನು ಆ ಪವರ್ ಹೋಗ್ಬೇಕು, ಎಫೆಕ್ಟ್ ಹೋಗ್ಬೇಕಷ್ಟೇ, ಕೆಲಸ ಹೇಳಿದರೆ ಹೋಗ್ಬೋದು ಕೆಲವು ಸಲ, ಅದು ರಿಸ್ಕ್ ಇದೆ, ಸೈನ್ ಮಾಡಿರ್ತಾನೆ, ಅದಕ್ಕೆ ಹೋದ್ರೆ ಹೋಗ್ಬಿಡ್ಬೋದು. ಇವ್ರ ಕೈಯಲ್ಲಿಲ್ಲ ಅದು, ವಾಪಸ್ ಬರೋದು ಇವ್ರ ಕೈಯಲ್ಲಿಲ್ಲ. ಅರ್ಥ ಆಯ್ತಾ? ಅಥ ಪ್ರಬೋಧ ಅಸ್ಮ ಸೂತ್ರ ಇದೆ, ದೇವರಿಂದನೇ ಅಂತಿದ್ರೆ ದೇವರಿಂದನೇ ಎಚ್ಚರ. ನಮಗೆ ಹೇಳೋದು ನಮ್ಮ ಕೈಯಲ್ಲಿ, ಅಸಪ್ರಾಯ ಸಮಸ್ಥಿತಿಯಿಂದ ವಾಪಸ್ ಬರೋದು ನಮ್ಮ ಕೈಯಲ್ಲಿಲ್ಲ, ಅಲ್ಲ ಹೇಳೋದು ಕೂಡ ನಮ್ಮ ಕೈಯಲ್ಲಿಲ್ಲ. ಆ ಬ್ರಹ್ಮಸೂತ್ರ ಅದು, ಸಂಧೆಯ ಸೃಷ್ಟಿ ರಾಹಹಿ, ನಮಗೆ ನಿದ್ರೆ ಬರೋದು ಕನಸು ಬಿಡೋದು ದೇವರಧೀನ ಹೇಗೋ, ಎಚ್ಚರ ಬರೋದು ಕೂಡ ದೇವರ ನಿದ್ದೆಯಲ್ಲೇ ಒಟ್ಟದ್ರೆ ಸತ್ತೋಗ್ತಾರೆ, ಹೇಳೋದೇ ಇಲ್ಲ ಅವರು, ಅದರಿಂದ ವಾಪಸ್ ಬರಲೇ ಇಲ್ಲ. ಅದಕ್ಕೆ ಮಲಗಬೇಕಾದ್ರೆ ಏನೋ ಯಾಕೆ ಸ್ಮರಣೆ ಮಾಡಬೇಕು ಅವ್ರು, ಮತ್ತೆ ಹೇಳದೇನೋ ಇರ್ಬೋದು ಅಂತ ಅರ್ಥ, ಗೊತ್ತಾಯ್ತು? ಮತ್ತೆ ಹೇಳದೇನೋ ಇರ್ಬೋದು, ಅದೇ ಕೊನೆ ಆಗ್ಬೋದು. ಅವರವ್ರ ರೀತಿ ಯಾರಿಗೂ ಗೊತ್ತಿಲ್ಲ, ನೋಬಡಿ ನೋಸ. ಆದ್ದರಿಂದ ದೇವ್ರ ಇಚ್ಛೆ ಅದು, ಅದಕ್ಕೆ ಮಲಗಬೇಕಾದ್ರೆ ದೇವರ ಸ್ಮರಣೆ ಯಾತಕ್ಕೆ ಅಂದರೆ ಹೇಳದೇ ಇರ್ಬೋದು ಅಂತೇಳಿ. ಎದ್ದ ಮೇಲೆ ಒಳ್ಳೆ ಅವಕಾಶ ಅಂತ ಯುಟಿಲೈಸ್ ಮಾಡ್ಕೋಬೇಕಲ್ಲ. ಹೌದು, ಅದಿಲ್ಲ, ಪ್ರಶ್ನೆ ಬರಲಿಲ್ಲ. ಯಾಕೆ ಪಾಠ ಪ್ರವಚನ ಗುರಿ ಏನು ಕೊನೆಗೆ? ಅದು ಅದೇ ಮೇಲೆ ಅಂತ ಪರಿಸ್ಥಿತಿ ದೇವ್ರು ನೋಡ್ಕೋತಾನೆ ಅದನ್ನ. ಅರ್ಥ ಆಯ್ತಾ? ಈಗ ಈ ಬರೀ ಪರಿಸ್ಥಿತಿ ಪರೀಕ್ಷೆಯಲ್ಲಿ ಬರೀತಿರ್ಬೇಕಾದ್ರೆ ಇನ್ನೊಬ್ಬನು ಕಾಪಿ ಹೊಡೆದು ಅವ್ರ ಉದ್ದಾರ ಆಗಲಿ ಎಂದು ಬಜೀತಿ ಆಗ್ತದೆ. ಅವ್ರ ಉದ್ದಾರ ಆಗೋ ಪ್ರಶ್ನೆ ಇಲ್ಲ. ಆಗ ಅವ್ರು ಆ ಉದ್ದಾರಕ್ಕೆ ಬೇರೆ ವ್ಯವಸ್ಥೆ ಇರ್ತದೆ, ಪಾಠ ಪ್ರವಚನ ಮಾಡಿದ್ದಕ್ಕೆ ಜ್ಞಾನ ಬಂದಿರೋದು ಅವನಿಗೀಗ. ಅರ್ಥ ಆಯ್ತಾ? ಅಷ್ಟೇ ರೀಚ್ ಆಗಿ ದಾಟಿ ಬಂದ್ಬಿಟ್ಟಿದ್ದಾನೆ ಈಗಾಗಲೇ. ಹಾಗೆ ರಿಟೈರೇ ಆಗಬಾರ್ದು, ಪಾಠ ಉಪಯೋಗ ಆಗುತ್ತೆ ಅಂತೇಳಿ ಮೊಳ್ಳೆ ಮೇಷ್ಟು ರಿಟೈರ್ ಮಾಡಬಾರ್ದು ಅಂತಾಗುತ್ತೆ. ಹೌದಲ್ಲ? ಉಪಯೋಗ ದಾಟ ಮೇಷ್ಟು ಬರ್ತಾನೆ ಅವ್ನ ಜಾಗಕ್ಕೆ ಆಮೇಲೆ. ಈಗ ಅವಾಗ ಏನು ಮಾಡಾಗಿಲ್ಲ ರೂಲ್ಸ್ ಪ್ರಕಾರ? ನೀವು ರಿಟೈರ್ ಆಗಲೇಬೇಕು, ಅವ್ನು ಬರಲೇಬೇಕು. ಉಪಯೋಗ ಆಗುತ್ತೆ ಅಂತ ಅವ್ನು ಕೂಡಿಸಾಗಿಲ್ಲ. ಅವ್ನು ಕೆಲಸ ಮುಗಿತು, ಎಷ್ಟು ಎಷ್ಟು ಮಾಡೋದು ಉಪಯೋಗ. ಇವ್ರಿಗೆ ಯೋಗನೂ ಇಲ್ಲ ಅವ್ರಿಗೆ ಅಷ್ಟೆ, ಅವ್ರಿಗೆ ಯೋಗ ಇಲ್ಲ, ಇವ್ರಿಗೆ ಇದಿಲ್ಲ. ಬಟ್ ಇವ್ರಿಗೆ ಯಾವ ಬೆನಿಫಿಟ್ ಬಂದಾಗಿಬಿಟ್ಟಿದೆ. ಪಾಠ ಪ್ರವಚನ ಮಾಡಿದ್ರೆ ಪ್ರಶ್ನೆ ಬರೋದು, ಮೊದಲು ಮಾಡಿದ್ದಾನೆ ಇಲ್ವಾ, ಮಾಡಿ ಉಪಕಾರ ಮಾಡಿ ಆಗಿದೆ ಈಗಾಗಲೇ, ತನ್ನ ಭಾಗದ ಕೆಲಸ ಮುಗಿಸಿರೋದ್ರಿಂದ ಆ ಪ್ರಶ್ನೆ ಬರಲಿಲ್ಲ. ಈಗ ಮುಂದೊಂದು ಇನ್ನೊಬ್ಬರು ವ್ಯವಸ್ಥೆ ಮಾಡಿರ್ತಾನೆ ದೇವರು, ಒಬ್ಬೊಬ್ಬನೇ ಯಾವಾಗ ಕಾಲ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಆಚಾರ ಅದೃಷ್ಟರಾಗದೆ ಇದ್ದು ಬಿಟ್ಟಿದ್ರೆ ಸಮಸ್ಯೆನೇ ಬರ್ತಿರಲಿಲ್ಲ. ಮತ್ತು ಎಷ್ಟು ಜನಕ್ಕೆ ಉಪಯೋಗ ಆಗ್ತಿತ್ತು, ಯಾರು ಟೀಕಾ ಟಿಪ್ಪಣಿ ಯಾರೂ ಬೇಕಾಗಿದ್ದಿಲ್ಲ. ಅವರವ್ರ ಸಾಧನೆ ಕೂಡ ಆಗಬೇಕಲ್ಲ, ಎಲ್ಲ ಇವರೇ ಸಾಧನೆ ಮಾಡಿ ಉಳಿದವರ ಸಾಧನೆ ಆಗಬೇಕು. ಹಾಂ, ಅವರು ಓದಬೇಕು, ಅವರು ಪಾಠ ಮಾಡಬೇಕು, ಅವರು ಪ್ರವಚನ ಮಾಡಬೇಕು, ಅವರು ಬರೀಬೇಕು, ಎಲ್ಲರಿಗೆ ಅವಕಾಶ ಕೊಡ್ತಾರೆ. ಆ ಅರ್ಥದಲ್ಲಿ ಈ ರೀತಿ ಅವರ ಅಡ್ವಾಂಟೇಜ್ ಗೊತ್ತಾಯ್ತು. ಅವಸ್ಥಾ ಸಮಾಜ ಸ್ಥಿತಿಗಿಂತ ಪಾಠ ಪ್ರವಚನ ಮಾಡ್ಕೊಂಡು ಎಚ್ಚರದಲ್ಲೇ ಎದ್ದುಬಿಟ್ಟು ಹೆಚ್ಚು ಜನಕ್ಕೆ ಉಪಯೋಗ ಆಗ್ತಿಲ್ಲ ಅಂತ ಕೇಳ್ತಾರೆ. ಆ ಕೆಲಸ ಮಾಡಿ ಆಗಿದೆ ಈಗಾಗಲೇ ಅಂತ ಅರ್ಥ ಆಯ್ತು. ಅದ್ರ ಫಲ ಕೊಡ್ತಿರೋದ್ರಿಂದ ಈಗ ಊಟ ಮಾಡೋದ್ರಲ್ಲಿ ಅಡುಗೆ ಮಾಡ್ಕೊಂಡು ಕೂತ್ಬಿಟ್ರೆ ಹಾಗೋ ಹಾಗೆ ಬಡಿಸಿ ಆದಮೇಲೆ ಈಗ ಅಡುಗೆ ಮಾಡಿದ್ದಾನೆ ಊಟಕ್ಕೆ ಕೂತಿದ್ದಾನೆ. ಈಗ ಇನ್ನು ಸ್ವಲ್ಪ ಅಡುಗೆನೇ ಮಾಡ್ತಿದ್ರೆ ಎಷ್ಟೋ ಜನಕ್ಕೆ ಉಪಯೋಗ ಆಗ್ತಿತ್ತು ಅಂದರೆ, ಈಗ ಅವ್ರು ಊಟ ಮಾಡಿದ್ದಕ್ಕೆ ಮತ್ತೆ ಅಡುಗೆ ಮಾಡೋಕ್ಕೆ ಬರ್ತಿದ್ರು, ಪೊಟ್ಟ ಮಾಡೋಕ್ಕೆ ಅಡುಗೆ ಮಾಡೋಕ್ಕೆ ಬರೋದಿಲ್ಲ ಅವನಿಗೆ, ಸುಸ್ತು ಹೊಡೆದು ಬಿಟ್ಟಿರ್ತಾನೆ. ಅದಕ್ಕೆ ಅವನು 24 ತಾಸು ಕೂತಿರೋದಿಲ್ಲ. ಸಂಪ್ರದಾಯ ಸಮಾಜ ಮುಗಿತು ಹೇಳ್ತಾನಲ್ಲ, ಅವ ಮಾಡ್ಬೋದಲ್ಲ ಮತ್ತೆ, ಗೊತ್ತಾಯ್ತಾ? ಹಾಗೆ ರೆಸ್ಟ್ ನಿದ್ದೆ ಇಲ್ದೇ ಮಾಡ್ಬೋದು. ಹಾಗೆ ನಿಮ್ಮ ಪ್ರಕಾರ ಮಲಗಿಸ್ ಕೂಡ ಟೈಮ್ ವೇಸ್ಟ್ ಆದ್ರಿಂದ ಜ್ಞಾನಿಗಳು ಮಲಗಲೇಬಾರದು ಅಂತ ಆಗುತ್ತೆ. ಹೋಗ್ತಾನೆ ಆ ಟೈಮ್ದು ಸ್ವಲ್ಪ ವೇಸ್ಟ್ ಆಯ್ತಲ್ಲ. ಆಗ ಅದಲ್ಲ, ಅದೇ ಆ ರೀತಿ ಮಲಗಿದ್ದಕ್ಕೆ ಮುಂದೆ ಏನಾಯ್ತು ಅವನಿಗೀಗ, ಮುಂದೆ ಮಾಡೋಕ್ಕೆ ಅನುಕೂಲ ಬಂತು. ಅಸಂಪ್ರಜ್ಞಾ ಸಮಾಜ ಸ್ಥಿತಿ ಅನುಭವ ಬರೋದ್ರಿಂದ ಜ್ಞಾನ ಭಾರಿ ಜಾಸ್ತಿ ಆಗಿರುತ್ತೆ ಅವನಿಗೆ. ಅವನಿಗೆ ಪಾಠ ಮಾಡಿದಾಗ ಉಪಯೋಗ ತುಂಬ ಜಾಸ್ತಿ ಆದ್ದರಿಂದ ಅಡ್ವಾಂಟೇಜ್ ಇದೆ. ನಿಮ್ಮ ಪ್ರಶ್ನೆ ಯಾವಾಗ ಬರೋದು, ಮನಸ್ಸಾರ ಆತದ ಅಸಂಪ್ರಜ್ಞಾ ಸಮಾಜ ಹೇಳದೆ ಕೂತು ಕೂತ್ಬಿಟ್ರೆ ಶಾಶ್ವತ ಆ ಪ್ರಶ್ನೆ ಬರೋದು. ಮತ್ತೆ ಹೇಳ್ತಾರಲ್ಲ ಎದ್ದಾಗೇ ಆಗುತ್ತೆ, ಗೊತ್ತಾಯ್ತು? ಮೊದಲು ಆಗಿದೆ ಒಂದು, ಮುಂದಾಗುತ್ತೆ ಒಂದು. ನಾವು ನಿದ್ದೆ ಮಾಡೋದು ಒಂದು, ಧ್ಯಾನ ಮಾಡ್ತಾರೆ, ಅಷ್ಟೇ ಡಿಫರೆನ್ಸ್. ಅರ್ಥ ಆಯ್ತಾ? ನಿದ್ರೆ ಹೇಗೆ ನಿಮಗೆ ಅನಿವಾರ್ಯ ಅಂತ ಹೇಳ್ತೀರೋ, ಅವ್ರಿಗೆ ಸಮಾಜ ಸ್ಥಿತಿ ಅಷ್ಟೇ ಅನಿವಾರ್ಯ. ಅದು ಎಂಜಾಯ್ ಭಾರಿ ಎಂಜಾಯ್ ಮಾಡ್ತದೆ. ನಿದ್ದೆಯಲ್ಲಿ ಇರೋದು ಕೂಡ ಸುಖ ಇದೆ, ನಿದ್ರೆಯಲ್ಲಿ ಹೋಗ್ತಾನೆ, ಅದರಲ್ಲೂ ಕೂಡ ಏನಿದೆ ಭಾರಿ ಸುಖ ಇದೆ. ಆದ್ದರಿಂದ ಅದೇನು ದೋಷ ಅಲ್ಲ. ಅದರಿಂದ ಇವತ್ತು ಹೆಚ್ಚು ಹೈಯರ್ ಸ್ಟಡೀಸ್ಗೆ ಹೋಗ್ಬಿಡ್ತಾರೆ, ಕೆಲವರು ಪ್ರೊಫೆಸರ್ಗಳು ಹೈಯರ್ ಸ್ಟಡಿಗೆ ಹೋಗ್ಬಿಡ್ತಾರೆ 2-3 ವರ್ಷ. ಆಗ ಹುಡುಗರು ಲಾಸ್ ಆಗುತ್ತೆ ಅಂತ ಕೇಳಿದರೆ, ಬಟ್ ಓದ್ಕೊಬಂದ್ರೆ ಹೆಚ್ಚು ಗೇನ್ ಆಗುತ್ತೆ ಆಮೇಲೆ. ಅರ್ಥ ಆಯ್ತಾ? ಇಲ್ಲೇ ಹೋಗದೆ ಕುತ್ಕೊಂಡ್ಬಿಟ್ಟಿದ್ರೆ ಅವನಿಗೆ ಅಷ್ಟು ಇಂಪ್ರೂವ್ ಆಗ್ತಿರಲಿಲ್ಲ. ಮಧ್ಯೆ ಮಧ್ಯೆ ರಜೆ ಕೊಟ್ಟು ಕಳಿಸ್ತಾರೆ ಕೋರ್ಸ್ಗಳಿಗೆ, ರಜೆ ಕೊಟ್ಟು ಸಂಬಳ ಕೊಟ್ಟು ವಿತ್ ಸ್ಯಾಲ್ರಿ ಕೊಟ್ಟು ಕಳಿಸ್ತಾರೆ. ಹೋಗಿ ಬಂದಾಗ ಸೆಟ್ ಬೆಟರ್ ಇದು ಬೇರೆ ಕೊಟ್ಟಿರ್ತಾರೆ, ಸ್ಪೆಷಲ್ ಅವೇರ್ನೆಸ್ ಬೇರೆ ಬರ್ತದೆ. ಅದಕ್ಕೆ ಅದ್ರ ಪ್ರಯೋಜನ ಎಲ್ಲ ಯಾರಿಗಾಗಬೇಕು? ಮುಂದಿನ ಜನಕ್ಕೆ ಆಗಬೇಕು. ಆ ಅರ್ಥದಲ್ಲಿ ನಿಮ್ಮ ಪ್ರಶ್ನೆಗೆ ಅದೇ ಉತ್ತರ. ಆ ಸಮಾಜ ಸ್ಥಿತಿ ತುಂಬ ಅಡ್ವಾಂಟೇಜಸ್ ಆದ್ದರಿಂದ ಮಾಡಿ ಕೊಟ್ಟರೆ ಕೊಡ್ತಾರೆ. ಸುಷುಪ್ತಿಯಲ್ಲಿ ನಮಗೆ ಅನ್ನೋಯಿಂಗ್ಲಿ ದೇವ್ರ ಹತ್ರ ಇರ್ತೇವೆ, ಇಲ್ಲಿ ನೋಯಿಂಗ್ಲಿ ಇರ್ತೇವೆ, ಅಷ್ಟೇ ಡಿಫರೆನ್ಸ್. ಅದಕ್ಕೇನೆ ಸುಷುಪ್ತಿ ಅವಸ್ಥೆ ಅನ್ನೋದು ಆನಂದ ಕೊಡೋದಕ್ಕೆ ಕಾರಣ. ಪ್ರಾಜ್ಞಂ ಯದಾಲಿಂಗತಿ, ದೇವ್ರ ಕಾಂಟ್ಯಾಕ್ಟ್ ಬಂದಿದ್ದಕ್ಕೆ ಸುಖವಾಗಿರ್ತಾನೆ. ಆದರೆ ಎಚ್ಚರ ಇರೋದಿಲ್ಲ, ಅಸಂಪ್ರದಾಯ ಸಮಿತಿ ಎಚ್ಚರ ಇರುತ್ತೆ, ಅದೇ ಡಿಫರೆನ್ಸ್. ಅಂದರೆ ಅದು ಅವ್ರ ಸ್ಥಿತಿ ಅವರಿಗೆ ಗೊತ್ತು, ನಮಗೆಲ್ಲ ಗೊತ್ತಾಗಲ್ಲ. ಅವರೆಲ್ಲ ಅವ್ರ ಎರಡು ರೀತಿ ಬೇರೆ ಕಡೆ ಅವತಾರ ಮಾಡಿರ್ಬೋದು, ಅಥವಾ ಬೇರೆ ಲೋಕಕ್ಕೆ ಹೋಗಿರ್ಬೋದು, ಇಲ್ಲ ಆಗಾಗಲೇ ವಿಸಿಟಿಂಗ್ ಬರ್ತಾರೆ. ಅವರವ್ರ ಇಷ್ಟ ಆದ್ರೆ ನಾವೇನು ಹೇಳಕ್ ಬರೋದಿಲ್ಲ. ಅದನ್ನ ದೊಡ್ಡವ್ರ ಬಚ್ಚಿ ಅವ್ರು ಏನಿರ್ತಾರೆ ಅಂತ ಹೇಳಕ್ ಆಗೋದಿಲ್ಲ, ಗೊತ್ತಾಯ್ತಾ? ಒಂದಾದಕ್ಕೂ ಧ್ಯಾನ ಮಾಡಿ ಹೊರಟಿದ್ದಾರಷ್ಟೇ, ಅವ್ರು ಏನು ಮಾಡ್ತಾರೆ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಹಾಂ, ಅವರವರು ಅವರಿಗೆ ಸೇರಿತ್ತು ಸಾಧನೆ, ಅವರಿಗೆ ದೊಡ್ಡವ್ರಿಗೆ ಗೊತ್ತಿರುತ್ತೆ, ಉಳಿದವ್ರಿಗೆ ಗೊತ್ತಾಗೋದಿಲ್ಲ. ಏನ ಯಾರಿಗೆ ಅಂದರೆ ಹಾಂ, ಎಲ್ಲರಿಗೂ ಬರೋದಿಲ್ಲ, ದೇವತೆಗಳಿಗೆಲ್ಲ ಮಾತ್ರ, ಎಲ್ಲರಿಗೂ ಬರೋದಿಲ್ಲ ಹಾಗೆಲ್ಲ. ಅಂಶ ಆವೇಶ ಏನೇ ಇರಲಿ, ಸಾಂಶರು ಬೇರೆ ನಿರಂಶರು ಬೇರೆ, ಎಷ್ಟು ರೂಪ ತಗೊಳಕ್ ಬರುತ್ತೆ ಅವ್ರಿಗೆ. ವಿದುರ, ಭೀಮದೇವರು, ವಿದುರ, ಜಾಂಬವಂತ, ಧರ್ಮರಾಜ, ಮೂರು ರೂಪದಲ್ಲಿ ಇದ್ದಿದ್ದು ತಾನೆ. ಕೆಲವರಿಗೆ ಬಂದ ನಿರಂಶರಿಗೆ ಒಂದೇ ಇಲ್ಲೇ ಇಲ್ಲ, ಅವ್ರಿಗೆ ಇನ್ನೊಬ್ಬರಲ್ಲಿ ಆವೇಶ ಮಾಡೋಕ್ಕೂ ಅಷ್ಟು ಸುಲಭ ಅಲ್ಲ. ಮತ್ತೆ ಮಾಡೋ ನೆಸಿಟಿನವ್ರಿಗೆ ಇಲ್ಲ, ಅವರವ್ರು ಸಾಧನೆ ಮಾಡ್ಕೊಂಡವ್ರು ಸಾಕವ್ರು. ಏನ ಹೌದು ಯಾರಿಗೆ ಅದೇ ಅಲ್ಲ, ಏನು ಹೇಳ್ತಾನೆ ಗೊತ್ತವನು, ಅಸಭ್ರಾ ಸ್ಥಿತಿಯಲ್ಲಿ ಹೋದ ಕರ್ಮ ಲೋಪ ಆಗಿಬಿಟ್ರೆ ಭಾರಿ ಕಷ್ಟ, ಆ ಸ್ಥಿತಿಗೆ ಹೋಗೋದು ಬೇಡ ಅಂತ ಒಂದು ವಾದ. ಒಂದು ಆ ಸ್ಥಿತಿಗೆ ಹೋಗೋದಕ್ಕೆ ಕರ್ಮ ಲೋಪ ಆಗಿಬಿಡುತ್ತಲ್ಲ, ಅಥವಾ ಕರ್ಮ ಬೇಡ ಬೇಡ ಒಟ್ಟು ಎರಡರಲ್ಲೊಂದು, ಕರ್ಮ ಬೇಡ ಅಂತ ಒಂದು ವಾದ, ಗೊತ್ತಾಯ್ತಾ? ಕರ್ಮ ಬೇಡ ಅಂತ ವಾದ ಇಟ್ಕೊಂಡಿದ್ದಕ್ಕೆ ಉತ್ತರ ಕೊಡ್ತಾ ಬಂದುಬಿಟ್ರು, ಕರ್ಮ ಬಿಡ್ಲಕ್ಕೆ ಬರೋ ಎಲ್ಲ ಕಾರಣ ಕೊಡ್ತಾ ಬಂದರು. ಹಾಗೆ ಅಸಂಪ್ರಜ್ಞಾ ಸಮಸ್ಥಿತಿಗೆ ಹೋಗೋದೇ ತಪ್ಪೋಗ ಸಾಗಿದ್ರೆ, ಕರ್ಮ ಅಷ್ಟು ಕಂಪಲ್ಸರಿ ಅಂದಮೇಲೆ ಅಸಂಪ್ರಜ್ಞಾ ಸಮಸ್ಥಿತಿಗೆ ಹೋಗಲೇಬಾರದು ಅಂತ ಕೇಳಿದರೆ, ಇಲ್ಲ ಆ ಕಾಲಕ್ಕೆ ಮಾತ್ರ ಏನಿಲ್ಲ ಅವನಿಗೆ ಕರ್ಮ ಬಂಧನ ಇಲ್ಲ ಅಂತ ಹೇಳಿ, ಗೊತ್ತಾಯ್ತಾ? ಆದ್ದರಿಂದ ಸಮಸ್ಯೆ ಬರಲಿಲ್ಲ, ಗೊತ್ತಾಯ್ತಾ? ಇನ್ನೇನಿದೆ ಅದರಲ್ಲಿ ಹೇಳಿ 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 ಏನು? ಹಾಂ ಸರಿ, ಹೌದು ಅರ್ಥ ಇಲ್ಲ ಅಲ್ಲ ಅಲ್ಲ ಅರ್ಥ ಇಲ್ಲ ಅಲ್ಲ ಯಾತಕ್ಕೆ ಹೇಳಿದ್ರು ಅಂದರೆ ಕಾರಣ ಕೊಟ್ಟರು ಅದನ್ನು ಮಾಡಬೇಕು ಅಂತ ಯುಕ್ತಿ ಅದು ಅಕಸ್ಮಾತ್ ಕಾರಣ ಇವನೇನು ಹೇಳಬೇಕೀಗ ಕರ್ಮ ಇವರು ಭಾರಿ ಒತ್ತಾಯ ಮಾಡಿ ಬಸ್ ಎಬ್ಸಕ್ಕೆ ಬರಲ್ಲ ವಿಚಾರ ಬೇರೆ ಬೈ ಚಾನ್ಸ್ ಅಂತ ಹೇಳುತ್ತೆ ಅಲ್ಲೇ ಹಾಗೆ ಬೈ ಚಾನ್ಸ್ ಅವನು ಎಬ್ಬಿಸಿಬಿಟ್ರೆ ಏನಾದ್ರು ಉಪಯೋಗ ಉಂಟಾ ಏನು ಉಪಯೋಗ ಇಲ್ಲ ಅರ್ಥ ಆಯ್ತಾ ಆ ಕಾರಣದಿಂದ ಕೂಡ ಎಬ್ಬಿಸೋ ಕಾರಣನೂ ಇಲ್ಲ ಮಾಡೋ ಕಾರಣನೂ ಇಲ್ಲ ಅದಿಂದ ದೇವರ ತಾನೇ ವಾಪಸ್ ಕಳಿಸ್ಕೊಡ್ತಿದ್ದ ಆ ಪ್ರಸಂಗ ಬಂದಿದ್ದರೆ ಸಂಧ್ಯಾ ವರ್ಗಕ್ಕೆ ಎಬ್ಬಿಸಿಬಿಡ್ತಿದ್ದ ಮತ್ತೆ ಉಳಿದೋರಿಗೆ ಯಾಕೆ ದೇವರೇ ಎಬ್ಬಿಸ್ತಿದ್ದ ಆ ಕಾಲಕ್ಕೆ ಎಬ್ಬಿಸಿ ಎಬ್ಬಿಸಿ ಅವನಿಗೆ ಉಳಿದೋತ್ತಲೇ ಧ್ಯಾನ ಮಾಡು ಅಂತ ಹೇಳ್ತಿದ್ದ ಆ ಪ್ರಶ್ನೆ ಇಲ್ಲ ಯಾಕೆಂದರೆ ಅದಕ್ಕಿಂತ ಇನ್ನೊಂದು ಸುಖ ಇಲ್ಲ ಅವನಿಗೆ ಇನ್ನೊಂದು ಸಿದ್ಧಿ ಇಲ್ಲ ದೈವತಸ್ಯ ಕೃತೇನ ಅರ್ಥ ಫರ್ದರ್ ಸುಖದ ಆನಂದದ ಇದೇ ಇಲ್ಲ ಹೈಯೆಸ್ಟ್ ರೀಚ್ ಆಗಿಬಿಟ್ಟಿದ್ದಾನೆ ವಾಪಸ್ಸೋಗ ಪ್ರಸಂಗ ಬರೋದಿಲ್ಲ ಅದಕ್ಕೋಸ್ಕರ ಅದು ಹೇಳಿದ್ದೇನೋ ಎಚ್ಚರ ಬರುತ್ತೆ ಅಂತ ಇಟ್ಕೊಂಡು ಹೇಳಲಿಲ್ಲ ಬಂದರೂ ಪ್ರಯೋಜನ ಇಲ್ಲ ಅಂತ ಹೇಳಿದ್ರು ಮಾತು ಗೊತ್ತಾಯ್ತಾ ಇವತ್ತು ಒಂದು ಮಾತಿದೆ ಬ್ರಹ್ಮರುದ್ರಾದಿ ದೇವತೆಗಳು ಕೂಡ ವಿಷ್ಣುವನ್ನು ಮರೆತು ಬಿಟ್ಟರೆ ಶಪಚಾದಪಿ ಕಷ್ಟತ್ವ ಶಪದರಿಗಿಂತ ಭಾರಿ ಕಷ್ಟಪಡ್ತಾರೆ ಅಂತ ಯಾವಾಗ ಕಷ್ಟಪಡ್ತಾರೆ ಅಂದರೆ ಮರೆಯೋದೇ ಇಲ್ಲ ಬರೋದೇ ಇಲ್ಲ ಆ ರೀತಿ ಹೇಳಿದ್ದಷ್ಟೆ ಏನು ಅದೇನೋ ಗೊತ್ತಾ ಅದು ದೇವರು ಸ್ಪೆಷಲ್ ಆಗಿ ಕೆಲವು ಮಾಡಿಸಿದ್ದ ಅಷ್ಟೇ ಹೊರತು ಎಲ್ರಿಗೂ ಆ ರೀತಿ ದರ್ಶನ ವಿಶ್ವರೂಪ ದರ್ಶನ ಎಲ್ರಿಗೂ ಕೊಡೋದಿಲ್ಲ ಎಷ್ಟೇ ಸುಮಾರು ಜನ ಎಷ್ಟೇ ಸುಮಾರು ಅನಂತ ಜೀವರಲ್ಲಿ ಎಂಟು ಜನ ಯಾವ ಲೆಕ್ಕ ಅನಂತ ಜೀವರೊಳಗೆ ಎಂಟು ಜನ ತಗೊಂಡ್ರೆ ಏನಾಗೋದೇ ಇಲ್ಲ ಅದು ಸ್ಪೆಷಲ್ ಕೇಸ್ಗಳು ಅಷ್ಟೇ ಆ ಲೆಕ್ಕಕ್ಕೆ ಬರೋದಿಲ್ಲ ಆ ಕ್ಯೂನಲ್ಲಿ ಅವ್ರನ್ನ ಮುಂದೆ ಬಿಟ್ಬಿಟ್ರಲ್ಲ ಅಂದ್ರೆ ಹಾಗೋ ಹಾಗೆ ಎಷ್ಟು ಜನ ಬಿಡ್ತಾರೆ ಒಬ್ಬಿಬ್ಬರನ್ನಷ್ಟೇ ತುಂಬ ಜನ ಬಿಟ್ಟು ಕ್ಯೂಗೆ ಅರ್ಥ ನಿಲ್ದಾಗಿಬಿಡುತ್ತೆ ಆ ಅರ್ಥದಲ್ಲಿ ವಿಶ್ವರೂಪ ದರ್ಶನ ಎಲ್ಲರಿಗೂ ಇಲ್ಲ ಬಿಂಬರೂಪ ದರ್ಶನ ಎಲ್ರಿಗೂ ಆಗಬೇಕು ಬಿಂಬರೂಪ ದರ್ಶನ ಆಗದೆ ಹೋದರೆ ಮೋಕ್ಷ ಅಪರೋಕ್ಷ ಜ್ಞಾನನೂ ಅಲ್ಲ ಮೋಕ್ಷನೂ ಇಲ್ಲ ಅವರಿಗೆ ವಿಶ್ವರೂಪ ದರ್ಶನ ಮಾತ್ರ ಎಲ್ಲರಿಗೂ ಅಲ್ಲ ಯಾರಿಗೆ ಅಲ್ಲಿ ಬಿಟ್ಟಿರುತ್ತೆ ಆ ಪರ್ಪಸ್ ಬೇರೆ ಇರುತ್ತೆ ಆ ಪರ್ಪಸ್ ವಿಶ್ವರೂಪ ನೋಡದೆ ಹೋಗಿದ್ರು ಕೂಡ ಅರ್ಜುನ ಮೋಕ್ಷ ಗಡ್ಡಿ ಆಗ್ತಿರಲಿಲ್ಲ ಗೊತ್ತಾಯ್ತಾ ಇಲ್ಲಿ ಅದು ಏನು ಮಾಡಬೇಕಾಗಿತ್ತು ಈಗ ಯುದ್ಧ ಮಾಡೋಕ್ಕೆ ಆತ ಬೇಕಾಗಿತ್ತು ಪ್ರಶ್ನೆ ಕೇಳಿದ ಉತ್ತರ ಕೊಟ್ಟಿದ್ದೆ ಹೊರತು ಅದು ಕಂಪಲ್ಸರಿ ಏನಲ್ಲ ಬಿಂಬರೂಪ ಕಂಪಲ್ಸರಿ ಆ ಅರ್ಥದಲ್ಲಿ ಎಚ್ಚರ ಇದ್ರೂ ವಿಶ್ವರೂಪ ಅಲ್ಲಾಗ ವಿಶ್ವರೂಪ ನೋಡುವಾಗ ಕೂಡ ಏನಾಗ್ಬಿಡ್ತಾರೋ ಅವರು ಅಸಂಪ್ರದಾಯ ಸಮಸ್ಥಿತಿಯಲ್ಲಿ ಇದ್ದಾಗ ಎದ್ದು ಬಿಡ್ತಾರೆ ಆ ಕಾಲಕ್ಕೂ ಕೂಡ ಎಚ್ಚರಲ್ಲ ಆ ಕಾಲಕ್ಕೆ ಏನಿರೋದಿಲ್ಲ ಅವರಿಗೆ ಬಾಹ್ಯ ಪರಿಣಾಮ ಟಿ ವಿ ನೋಡ್ಬೇಕಾದ್ರೆ ಎಚ್ಚರ ಇರೋದಿಲ್ಲ ಅವಾಗ ಎಚ್ಚರ ಇರೋದು ಮತ್ತೆ ಎಚ್ಚರ ಇರ್ತಾರ ಎದ್ದಿರ್ತಾರೆ ಎಚ್ಚರ ಇರ್ತಾವ ಅವರಿಗೆ ಹಿಂದೆಲ್ಲ ಬಂದು ಬಾ ದೋಚೋಡೋಗಿರ್ತಾರೆ ಸುಮ್ಮನೆ ಕೂತಿರ್ತಾರೆ ನೋಡಿ ಆಮೇಲೆ ಏ ಮಾತಾಡ್ತಿರ್ತಾರೆ ಅದು ಆ ಥರ ಏನಂದ್ರೆ ಮಾತಾಡ್ತಾ ನೋಡ್ತಿರ್ತಾನೆ ಏನೋ ಮಾತಾಡ್ತಾರೆ ಏನಂದ್ರೆ ಅಂತ ಮತ್ತೆ ಕೇಳ್ತಾರೆ ಅಂದರೆ ಎಚ್ಚರ ಇದ್ರ ಕಡೆ ಗಮನ ಇಲ್ಲ ಅವನಿಗೆ ಏನೋ ಸಾಮಾನ್ಯ ವಿಚಾರ ನೋಡ್ಬೇಕಾದ್ರೆ ಹೀಗೆ ಆಗ್ತಿರ್ಬೇಕಾದ್ರೆ ದೇವ್ರು ನೋಡ್ಬೇಕಾದ್ರೆ ನಿಜವಾಗ್ಲ ಅರ್ಥದಲ್ಲಿ ಅಪರೋಕ್ಷ ಅಸಂಪ್ರದ ಸಮಸ್ಥಿತಿಯಲ್ಲಿ ಇದ್ದಾಗೆ ಇರ್ತಾನೆ ಅದರಿಂದಾಗಿನೇ ಎಚ್ಚರ ಸ್ಥಿತಿ ಅಲ್ಲ ಅದು ಆ ಅರ್ಥದಲ್ಲಿ ಹಾ ಎಚ್ಚರ ಇದ್ರೆ ಅರ್ಜುನಿಗೆ ಇದೆಲ್ಲ ಪ್ರಶ್ನೆ ಬರ್ತಿರಲಿಲ್ಲ ಹೇಳ್ತಾ ಏನೇನು ನೋಡ್ತೀನಿ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಸರಿ, ನೆಕ್ಸ್ಟ್. ತಸ್ಯ ಕರ್ಮಕಾಲೇ ವಕ್ತವ್ಯೋಹಮಿತಿ ಕಂಚಿತ್ ಪ್ರತ್ಯುಕ್ತ್ವಾ ತತ್ಕೃತೌ ಆತ್ಮರತ್ಯಧಿಕ ಸಮೋವಾರ್ಥೋ ನಾಸ್ತಿ. ಮುಂದೆ ಪ್ರಮೇಯ ದೀಪಿಕ. ಯದಿ ಅಯಂ ಕರ್ಯಾಭಾವೋ ನ ಜ್ಞಾನಿ ಮಾತ್ರಸ್ಯ ಕಿಂತ ಅಸಪ್ರಜ್ಞಾತ ಸಮಾಧಿಸ್ತಶ್ಚೈವ ತರ್ಹಿ ನೈವ ಕೃತಸ್ಯ ಕೃತೇನಾರ್ಥ ಇತ್ಯುತ್ತರಂ ವಾಕ್ಯಂ ನ ಸಂಬಧ್ಯತೆ. ಅಸಪ್ರಜ್ಞಾತ ಸಮಾಧೇ ಕರಣಶೈವಾಭಾವೇನ ತತ್ ಪ್ರಯೋಜನಾಭಾವ ಕಥನಶೈವ ಯೋಗ. ನಿಮ್ಮ ಪ್ರಶ್ನೆನೇ ಅದು, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟು. ಪ್ರಶ್ನೆ ಯಾಕೆ ಕೇಳ್ತೀರಿ, ಅವನು ಹೇಗೋ ಪ್ರಸಂಗನೇ ಬರೋದಿಲ್ಲ ಅಂತ ಕೇಳಿದರೆ ಇಟ್ಕೊಂಡು ಹೇಳಿದ್ದೆ ಹೊರತು ಬೇರೆ ಅಲ್ಲ. ಗೊತ್ತಾಯ್ತಾ? ಅಕಸ್ಮಾತ್ ಎದುರು ಪ್ರಯೋಜನವಾಗಿದ್ದರೆ ಎಬ್ಬಿಸ್ಬೇಕು, ಯೋಚನೆ ಮಾಡ್ಬೋದಾಗಿತ್ತು, ಏನ್ರಿ ಮಿಸ್ ಮಾಡ್ಕೊಂಡ್ಬಿಟ್ರಲ್ಲ ಅಂತೇಳಿ. ಪ್ರಶ್ನೆನೇ ಇಲ್ಲ ಅಂತ ಹೇಳೋದಕ್ಕೆ ಆ ಮಾತು ಹೇಳಿದ್ದೆ ಹೊರತು ಆ್ಯಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಏನು ಹೇಳಬೇಕು, ಅವ್ನು ಎದುರ್ತಾನೇ ಕೆಲಸ ಮಾಡೋದು, ಯಾವುದು ಹೇಳೋದು ಅವ್ನ ಕೈಲಿ ಇಲ್ಲ ಇಲ್ಲ ಬರೋ ಪ್ರಸಂಗವೂ ಇಲ್ಲ. ಅಕಸ್ಮಾತ್ ಯಾತಕ್ಕೆ ಬರೋದಿಲ್ಲ ಅಂದರೆ ಕಾರಣ ಕೊಟ್ಟು, ಬೆಟರ್ ಪರ್ಪಸ್ ಇಲ್ಲ ಅದರಿಂದಾಗಿನೇ ಎಬ್ಬಿಸೋ ಕಾರಣ ಬರೋದೇ ಇಲ್ಲ ಅಂತ ಹೇಳಿಬಿಟ್ರು ಅಷ್ಟೆ. ಹೌದು ಹೌದು, ಇಲ್ಲವರು ಇಲ್ಲೇ ಇಲ್ಲ. ಈ ಟಿ ವಿನೇ ಅವ್ರಿಗೆ ಮನಸ್ಸಿಗೆ ಬಂದು ಹಾಕಿ ನೋಡ್ಬೇಕೇ ಹೊರತು ನಾವು ಕೇಳಿ ತಾಕೋದು ಹಾಕ್ತಾರೋ ಅವರು ಇಲ್ಲ. ಆದ್ದರಿಂದ ನಮ್ಮ ಯಂತ್ರಗಳೇ ನಮ್ಮ ಮನಸ್ಸಿಗೆ ಬಂದಾಗ ನಡೆಯೋದಿಲ್ಲ. ಇನ್ನು ದೇವರು ದೇವರು ಬಿಟ್ಟೊಪ್ಪವರು ಯಮೇ ವೇಷವರುಣತೆ ತೇನ ಲಭ್ಯ. ಯಾರಿಗೆ ಅಷ್ಟು ಸಾವಿರ ಜನ ಇರಬಹುದು, ಯಾರಿಗೆ ಕಾಣಬೇಕು ಅಂತ ಅವನಿಗೆ ಮಾತ್ರ ಕಾಣಿಸ್ತದೆ, ದುರ್ಯೋಧನಗಳಿಗೆ ಕಾಣಿಸ್ಲೇ ಇಲ್ಲ. ಅದೇ ಎರಡು ವಿಶ್ವರೂಪ ಬೇರೆ ಬೇರೆ ಅಲ್ಲ, ಅದು ಟೈಮಿಂಗ್ಸ್ ಬೇರೆ ಅಲ್ಲ, ಅದೇ ಟೈಮು ಅದೇ ಇದು ಅದೇ ಪಿಚ್ ಎಲ್ಲ ಸೇಮ್. ತಿರ್ತ ಅವ್ರು ಕಣ್ಣು ಮುಚ್ಕೊಂಡ್ಬಿಟ್ರು, ಕಾಣದಂತೆ ಮಾಡಿಬಿಟ್ಟು, ಕಣ್ಣು ತೆಗೆದ್ರೂ ಕಾಣ್ತಿರ್ಲಿಲ್ಲ. ಯಾಕೆಂದರೆ ಯಾರಿಗೆ ಕಾಣಬಾರಂತಿರೋ ದೇವರವರಿಗೆ ಕಾಣೋದೇ ಇಲ್ಲ. ಗೊತ್ತಾಯ್ತಾ? ದೇವ್ರ ಮಹಿಮೆ ಅದು, ಯಾರಿಗೆ ಬೇಕೋ ಅವ್ರಿಗೆ ಮಾತ್ರ ಕಾಣಿಸಾಗಿ ಮಾಡ್ತಾ. ಜ್ಞಾನಿನಸ್ತು ಕರಣ ಸಂಭವೇನ, ಬರೀ ಜ್ಞಾನಿಗೆ ಕರಣ ಸಂಭವ ಇದೆ, ಅಸಭ್ರ ಸಮಾಜ ಸ್ಥಿತಿಯಲ್ಲಿದ್ದಾಗ ಆ ಚಾನ್ಸ್ ಕೂಡ ಇಲ್ಲ. ತತ್ ಪ್ರಯೋಜನ ಪ್ರತಿಷೇಧೋಪತ್ತೇ ರೀತಿ ಚೇನ್ನ ತರ್ಹಿ ಅತೀವ ಮನಸ್ಸಮಾಧಾನ ವಿಭಿನ್ನ ಕಾರ್ಯಮಿತ್ಯಾಕ್ಷೇಪಶ್ಯ ತಸ್ಯ ಕಾರ್ಯಂ ನ ವಿದ್ಯತೆ ಉತ್ತರಂ ಕಸ್ಮಾದುಕ್ತಂ. ಅದಕ್ಕೇನೇ ಅವನಿಗೆ ಕಾರ್ಯ ಇಲ್ಲ ಅದರಿಂದಾಗೇನೆ ಅಸಪ್ರಜ್ಞಾತ ಸಮಾಜ ಸ್ಥಿತಿ ಹೋಗದೇ ಇರಬಾರದು, ಹೋಗಬೇಕು. ಬಿಟ್ಟ ಲೋಪ ಇದೆ, ಲೋಪ ಇಲ್ಲ, ಕರ್ಮ ಬಿಟ್ಟ ಲೋಪ ಅವನಿಗೆ ಬರೋದಿಲ್ಲ. ಎಷ್ಟೋ ದಿನ ನಾಲ್ಕಾರು ದಿವಸ ಹೇಳದೇ ಇರಬಹುದು ಅವರು, ಆ ಉದಂಕರ್ ಕಥೆ ಬರುತ್ತೆ. ಕೃಷ್ಣ ಏನು ಮಾಡ್ದ, ಸಂಧಾನಕ್ಕೆ ಅಂತ ಹೊರಟಿದ್ದ, ಉದ್ಯೋಗಪುರದ ಪ್ರಸಂಗ ಅದು. ಆಗ ಮಧ್ಯದಲ್ಲಿ ಉದಂಕ ದರ್ಶನ ಮಾಡಿ ಕೃಷ್ಣನಿಗೆ ವಿಶೇಷ ಸ್ತೋತ್ರ ಮಾಡಿ ಕಳಿಸಿಕೊಟ್ಟಿದ್ದ. ಆ ಧ್ಯಾನ ಕೂತ್ಬಿಟ್ಟ, ಆ ಸಮಾಜಸ್ಥಿತಿಗೆ ಹೋಗಿಬಿಟ್ಟ. ಆಮೇಲೆ ಎಲ್ಲ ಯುದ್ಧ ಮುಗಿತು, ದುರ್ಯೋಧನ ಸತ್ತೋದ್ರೆ ಎಲ್ಲ ಮುಗಿದೋಯ್ತು. ಕೃಷ್ಣ ಆಮೇಲೆ ಪಾಂಡವ ಪಟ್ಟಾಭಿಷೇಕ ಮಾಡಿ ಅನುಗೀತ ಹೇಳಿ ವಾಪಸ್ ಬರ್ತಾ ಇದ್ದಾನೆ. ಆಗ ಎಚ್ಚರ ಆಯ್ತು ಅವ್ರಿಗೆ. ಆ ಕೃಷ್ಣನ ಕಣ್ಣು ಮಾತಾಡಿಸಿದ್ರು, ಕೃಷ್ಣ ಸಂಧಾನಕ್ಕೆ ಹೋಗಿದ್ದೀಯಲ್ಲ, ಸಂಧಾನ ಆಗಿರ್ಬೇಕಲ್ಲ, ಎಲ್ಲ ಸುಖವಾಗಿದ್ದಾರ ಅಂತ ಕೇಳಿದ್ರು. ಎಷ್ಟು ದಿವಸ ಆಗಿದೆ ಈಗ? ಯುದ್ಧ ನಡೆದು ಯುದ್ಧ ಮುಗಿದೋಗಿ ಎಲ್ಲ ಆಗಿ ಪಟ್ಟಾಭಿಷೇಕ ಆಗಿ ಎಷ್ಟೋ ವರ್ಷಗಳಾಗೋಗ್ಬಿಟ್ಟಿದೆ. ಆಗ ಎಚ್ಚರ ಅವರಿಗೆ. ನಡೀತಾ, ಇನ್ನೊಂದು ಪ್ರಶ್ನೆ ನೀವು ಕೇಳಿ, ನೆರೆ ಆಗ ತಿಂದೋಗ್ಬಿಟ್ರೆ ಅಂತ ಕೇಳಿ. ಆ ಪ್ರಶ್ನೆ ಇಲ್ಲ. ಯಾಕೆ? ಯೋಗಕ್ಷೇಮ ಮಹಾ, ಬರೀ ಧ್ಯಾನ ಸ್ತೋತ್ರ ಮಾಡೋರಿಗೆ ದೇವರು ರಕ್ಷಣೆ ಕೊಡ್ತಾನೆ. ಅಷ್ಟೊಬ್ಬರು ಸಮಾಜ ಸ್ಥಿತಿಯಲ್ಲಿದ್ದಾಗ ಯಾರು ಮುಟ್ಲಕ್ಕೂ ಸಾಧ್ಯ? ಬರೀ ಇನ್ವಿಟೇಷನ್ ಬರಿತಾ ಇರ್ತಾರೆ ಎಕ್ಸಾಮ್ ಹಾಲಲ್ಲಿ. ಅವ್ರಿಗೆ ಏನು ಪ್ರೊಟೆಕ್ಷನ್ ಕೊಡ್ತಾರೆ? ಸೆಕ್ಯೂರಿಟಿ ಇರುತ್ತೆ ಅವನಿಗೆ. ಫುಲ್ ಯಾರು ಅವ್ನು ಡಿಸ್ಟರ್ಬ್ ಮಾಡಿದ್ರೆ ನೋಡ್ಕೊಳ್ಳಿ ಹೇಳಿದ್ರೆ ಅವನಿಗೆ ಕಂಪ್ಲೇಂಟ್ ಇದ್ರೆ ಮೇಲ್ಸ ತಪ್ಪಾಗಿ ನೋಡ್ಕೊಳ್ದೆ ಹೋದ್ರೆ ಅರ್ಥ ಆಯ್ತಾ? ಅಂದರೆ ತನ್ನ ಕೆಲಸ ಮಾಡೋನಿ ಪರಮಾತ್ಮ ರಕ್ಷಣೆ ಕೊಡಬೇಕಾದ್ರೆ ಅಸಂಪ್ರಜ್ಞಾನ ಸಮಾಜ ಸ್ಥಿತಿ ಹೈಯೆಸ್ಟ್ ಸರ್ವಿಸ್ ಟು ಗಾಡ್ ಅದು. ಅಂತ ಹೊತ್ತಿನಲ್ಲಿ ದೇವರು ರಕ್ಷಣೆ ಮಾಡದೇ ಇರ್ತಾನ? ನಾವು ಈ ರೀತಿ ಯೋಚನೆ ಮಾಡಿದರೆ ಅದೆಲ್ಲ ಸರಿನೇ. ನಾವು ಕೂತ ಯಾರು ತಿಂದಿಂದ ಹಾಕ್ಬಿಟ್ರೆ ಏನು ಮಾಡಬೇಕು ಅಂತ ಕೇಳಿದರೆ, ಇರುವೆ ಇರುವ ಎರಡು ಕಷ್ಟ ತಪಸ್ ಮಾಡ್ತಿದ್ದ, ಇರುವೆ ತಿಂದು ಹಾಕಿದ್ದು ಅವನ ದೇಹನ, ಕಷ್ಟ ಬಂದರೆ ಉಳ್ಕೊಂಡಿತ್ತು. ಆದರೆ ಆ ರೀತಿ ಯಾವ ಅಪ್ರೋಷ ಜ್ಞಾನಿಗೂ ಆಗೋದಿಲ್ಲ. ಯಾತಕ್ಕೆ ಅಸಂಪ್ರಜ್ಞಾನ ಸ್ಥಿತಿಯಲ್ಲಿ ಕೂತ ಯಾರಿಗೂ ಆಗೋದಿಲ್ಲ. ಯಾತಕ್ಕೆ ಅಂದರೆ ದೇವರು ಏನು ಮಾಡ್ತಾನೆ? ಪ್ರೊಟೆಕ್ಟ್ ಮಾಡ್ತಾನೆ. ಅರ್ಥ ಆಯ್ತಾ? ಅದು ದೇವ್ರ ಮಹಿಮೆ. ಇಲ್ಲದವ್ರು ಅದೊಂದು ಯೋಚನೆ ಬರ್ತಿತ್ತು ನಮಗೆ, ಕರ್ಮ ಹಾಳಾಗೋಗ್ಲಿ, ನಮ್ಮ ಸೇಫ್ಟಿ ಆದರೂ ನೋಡ್ಕೋಬೇಕಲ್ಲ, ಅದು ಬಾಗಿಲಿಗೆಲ್ಲ ಹಾಕ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಿ ಕೊಡಬೇಕಂದ್ರೆ ಸ್ವಯಂಭೂವಿನ ಕತೆ ಅದಕ್ಕೆ ಬಂದು ಈಶಾವಾಸ್ಯದೊಳಗೆ ಧ್ಯಾನ ಮಾಡ್ತಾ ಕೂತಿದ್ದಾರೆ. ಆ ದೈತ್ಯರು ಬಂದರು ತಿನ್ಲಕ್ಕೆ ಬಂದರು, ದೇವ್ರ ತಾನು ಬಂದ ಕೊಂದು ಹೋಗ್ಬಿಟ್ಟ. ಇವ್ರು ಬಂದಿದ್ದು ಗೊತ್ತಿಲ್ಲ, ಕೊದ್ದಿದ್ದು ಗೊತ್ತಿಲ್ಲ, ತಂಪಾಡಿದ್ರು ಮಾಡ್ಕೊಂಡು ಧ್ಯಾನ ಮಾಡ್ಕೊಂಡು ಕೂತ್ಬಿಟ್ಟಿಲ್ಲ. ಅರ್ಥ ಆಯ್ತಾ? ಅದು ಈ ಕಾರಣಕ್ಕೂ ನಾವು ಏನು ಮಾಡಬಾರ್ದು, ಧ್ಯಾನಕ್ಕೆ ಹೋಗಬಾರ್ದು ಅನ್ಕೊಳ್ಳೋಕೆ ಹೋಗಬಾರ್ದು. ಧ್ಯಾನಕ್ಕೆ ಹೋದ್ರೆ ಜವಾಬ್ದಾರಿ ಯಾರ್ದು ಅಂದರೆ ದೇವರದ್ದೇ. ಬರೀ ಮಠಕ್ಕೆ ಹೋದರೆ ಊಟ ಅವ್ರ ಜವಾಬ್ದಾರಿ ಅಂದ್ಕೊಂಡಿರ್ತೇವೆ, ಇನ್ನು ದೇವ್ರ ಜವಾಬ್ದಾರಿ ಇರದೇ ಇರತ್ತಾ? ಎಷ್ಟು ಬಂದರೆ ಎಲೆ ಇಲ್ಲಿ ಎಲ್ಲ ಅವ್ರದ್ದು, ಒಂದೇನು ಯೋಚನೆ ಕೂಡ ಇಲ್ಲ ಅಷ್ಟೇ. ಇಷ್ಟು ಜವಾಬ್ದಾರಿ ಲೋಕಕ್ಕೆ ದೇವರು ಇವರು ಯಾತಕ್ಕೆ ತೋರಿಸ್ತಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಅಂತೇಳಿ. ಇಷ್ಟಕ್ಕೆ ನಿಮಗೆ ಇಷ್ಟು ಸೆಕ್ಯೂರಿಟಿ ಯೋಚನೆ ಇದೆ, ದೇವ್ರ ಹತ್ರ ಹೋದಾಗ ಯೋಚನೆ ಮಾಡಲಿಕ್ಕೆ ಹೋಗ್ಬಿಡಿ. ಧ್ಯಾನಕ್ಕೂ ಅನ್ವಯಿಸುತ್ತೆ. ಧ್ಯಾನ ಮಾಡೋ ಪ್ರಾಮಾಣಿಕ ಧ್ಯಾನ ಮಾಡಿದರೆ ದೇವ್ರು ಏನು ಮಾಡ್ತಾನೆ? ಕಾಪಾಡ್ತಾನೆ. ಯಾವ್ದು ಏನು ವಿಘ್ನ, ಆಶ್ಚರ್ಯನೇ ಆಶ್ಚರ್ಯ. ಸಮಯಕ್ಕೆ ಏನೋ ದೊಡ್ಡ ಸಮಸ್ಯೆ ಇರುತ್ತೆ, ಇನ್ನು ಗೊತ್ತಿಲ್ಲ, ಸಾಲ್ವಾಗೋಗ್ಬಿಟ್ರೆ ದೇವ್ರ ಮಹಿಮೆ ಅದು. ನಾವೇನು ಮಾಡ್ತೇವೆ? ದೇವ್ರ ಧ್ಯಾನ ಆಮೇಲೆ ಮಾಡೋಣ, ಈ ಸಮಸ್ಯೆ ಪರಿಹಾರ ಮಾಡ್ಕೊಂಬೋಣ. ಹಾಗೆ ಉಳಿಯುತ್ತೆ, ಧ್ಯಾನ ಆಗೋದಿಲ್ಲ, ಎರಡೆರಡಾಗಿಬಿಡುತ್ತೆ. ದೇವ್ರ ಕಡೆ ಮನಸ್ಸು ಹಾಕಿದರೆ ಇದು ಪಾಠ ಪ್ರವೇಶರು ತುಂಬ ಜನ ಹಾಗೆ ಮಾಡೋದು. ಎಷ್ಟೋ ಜನ ಏನು ಮಾಡ್ತಾರೆ, ಒಬ್ರು ಯಾರೋ ಬರ್ತಿದ್ರು ಪಾಠ ಪ್ರವೇಶಕ್ಕೆ ಬರ್ತಿದ್ರು, ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ ಅವರು, ಭಾರಿ ಬಿಜಿ ಇರ್ತಿದ್ರು. ಪ್ರವೇಶರು ಒಂದು ದಿವಸನೂ ತಪ್ಪಿಸಿರಲಿಲ್ಲ. ಆಮೇಲೆ ಯಾಕೆ ಸಾಯಂಕಾಲ ಬಿಜಿ ಇರ್ತಿ ಹೋಗೋದಿಲ್ಲ ಅಂತ ಕೇಳಿದ್ರೆ, ನಾನು ಅಲ್ಲಿ ಎದುರಿಗಿದ್ದರೆ ಎಷ್ಟು ಚೆನ್ನಾಗಾಗುತ್ತೆ ಕೆಲಸ, ಪ್ರವಚನಗಳು ಅದಕ್ಕೆ ಚೆನ್ನಾಗಾಗಿರುತ್ತೆ ಅಂತ ಹೇಳ್ತಿದ್ರು. ನಾನು ಇದ್ದಕ್ಕಿಂತ ಈ ಪ್ರವಚನಕ್ಕೆ ಬಂದ ಕೆಲಸ ನಡೆದಷ್ಟು ಬರದೇ ಇದ್ರೆ ಆಗೋದಿಲ್ಲ, ದೇವ್ರು ಮಾಡ್ಕೊಂಡು ಹೋಗ್ತಾರೆ ಅಂತ ಆ ವಿಶ್ವಾಸ ಬರಬೇಕು. ನಮ್ಮ ಪ್ರಜೆನ್ಸ್ ಏನು ಮುಖ್ಯ ಅಲ್ಲಿ, ಆ ಭಾವನೆ ಇರಬೇಕಂತೆ. ದೇವ್ರು ಮಾಡಿಸೇ ಮಾಡ್ತಾನೆ ಅಂತ ಗೊತ್ತಿದ್ರೆ ಯಾವ ಸಮಸ್ಯೆನೂ ಬರಲ್ಲ. ಅದಕ್ಕೆ ಏನು ಅನನ್ಯಾಸ್ತಿ ಅಂತ ಎಂತೋ, ಆ ಸ್ಥಿತಿ ರೀಚ್ ಆಗ್ಬೇಕಾದ್ರೆ ತುಂಬ ಓದಿರಬೇಕು, ತಿಳಿದಿರಬೇಕು, ಕನ್ವಿಕ್ಷನ್ ಬಂದಿರಬೇಕು, ಎಲ್ಲರಿಗೂ ಬರೋದಿಲ್ಲ. ಆ ಒಂದು ಭಾವನೆ ಬಂದರೆ ಪ್ರಹ್ಲಾದನಿಗೆಲ್ಲ ಬಂದಿತ್ತಲ್ಲ, ಆ ರೀತಿ ಇರಬೇಕು. ತುಂಬ ಜನ ಮಾಡೋದು ಹಾಗೇನೆ, ಎಲ್ಲರೂ ಈ ಕೆಲಸ ಕೆಟ್ಟು ಹೋಗ್ಬಿಡುತ್ತೆ, ಆ ಕೆಲಸ ಕೆಟ್ಟು ಹೋಗ್ಬಿಡುತ್ತೆ, ಕೊನೆ ತಾವೇ ಯಾವ ಕೆಲಸನೂ ಕೆಟ್ಟು ಹೋಗಿರೋದಿಲ್ಲ, ಹಾಗಾಗಬಾರ್ದು. ಈಗ ಇವತ್ತು ಅನುಭವಕ್ಕೆ ಬಂದರೆ ಗೊತ್ತಾಗುತ್ತೆ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋದು ಪಾಠ ಪ್ರಯೋಜನಕ್ಕೆ ಬಂದಾಗಲೇ, ಬಿಟ್ಟಾಗ ಎಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ಆಗಲೇ. ಅದಕ್ಕೆ ಯಾವಾಗಲೂ ಕೂಡ ಅದರಲ್ಲಿ ಇದ್ದರೆ ಜನಕರಾಜನ ಎಕ್ಸಾಂಪಲ್ಲೂ ಇದೆ, ಮಿಚಲಾಯಾಮ್ ಪ್ರದೀಪ್ತಾಯಾಮ್ ನಮೇ ಕಿಂಚರ ದಹಿ. ನನಗಿದ್ದರೆ ಕೆಲಸ ಆಗೇ ಆಗುತ್ತೆ, ನಾನು ಹೋದರೆ ಏನಾಗಲ್ಲ, ಇದು ಭಾಗವತ ಕೇಳ್ತಾ ಕೂತರೆ ಎಲ್ಲ ಕೆಲಸ ಆಗುತ್ತೆ ಅಂತ ಹೇಳಿದ. ಅದು ಬರಲೇಬೇಕು ನಮಗೆ. ಹಾಂ, ಅದೆಲ್ಲ ನಡೆದೇ ನಡೆದಿದೆ, ನಿರ್ವಿಘ್ನ ನಡೆಯುತ್ತೆ. ಕೆಲವು ಸರ್ ವಿಘ್ನ ಬರೋದು ಪರೀಕ್ಷೆಗೋಸ್ಕರ, ಕೆಲವೊಮ್ಮೆ ಏನಾದಾಗ ಅದಕ್ಕೆ ನಾವು ಹೋಗಲ್ಲ ಅಂದರೆ ಕೇಳದೆ ಇಲ್ಲಿ ಅವರು ಕರ್ಕೊಂಡು ಹೋಗಿಬಿಟ್ಟು ಪದೀತ ಆಯ್ತು ನೋಡಿದ್ರೆ ಅಂತ ಹೇಳ್ತಾರೆ. ಅವಾಗ ಏನಿರುತ್ತೆ ಪರೀಕ್ಷೆ, ಏನಾದ್ರು ಮಾಡು ಬಿಡೋದಿಲ್ಲ ನಾನು. ಅದು ಧ್ರುವರಾಜ ಹೆಂಗೆ ತಪಸ್ ಮಾಡ್ತಿರ್ಬೇಕಾದ್ರೆ ಸಿಂಹ ಹುಲಿಗಳೆಲ್ಲ ಬಂದ್ವಂತೆ, ಗೊತ್ತಾಯ್ತಾ? ಸಿಂಹ ಹುಲಿ ಅದೇನು ಅಲಗಾಡಲಿಲ್ಲ, ಮೊದಲೇ ಆಹಾರ ಬೇರೆ ಇಲ್ಲ, ಅಷ್ಟು ಮಿನಿಮಮ್ ತೊಗೊಂಡಿದ್ದಾನೆ. ಮೂರುಗಳು ದೊಡ್ಡ ಕಾಟ, ಅದು ಅಡವಿ ಬೇರೆ, ಒಬ್ಬನೇ ಅಷ್ಟು ಡಿಸ್ಟರ್ಬ್ ಮಾಡ್ಕೊಳ್ಳಿಲ್ಲ ಅಂತ ಆಗ ಆಚಾರ್ಯರು ಬರೀತಾರೆ. ಈಗ ಯಾತಕ್ಕಾಯ್ತು ಅಂತ ಪ್ರಶ್ನೆ. ಅದು ಪರೀಕ್ಷೆಗೋಸ್ಕರ ದೇವತೆಗಳೇ ಮಾಡಿದ್ದೇ ಹೊರತು ಸಿಂಹಾದಿ ರೂಪದ ದೇವತೆಗಳೇ ಬಂದರು ಅವನು ಪರೀಕ್ಷೆ ಮಾಡೋಕ್ಕೋಸ್ಕರ ಅಷ್ಟೇ ಅಲ್ಲ. ದೇವತೆಗಳು ಗೊತ್ತಿಲ್ಲ ಹಾಗಿದ್ರೆ ಆತ ಇಡೋದಿಲ್ಲ ಅಂತೇಳಿ ಅಂದರೆ ಆತ ಕೀರ್ತಿ ಕೊಡಬೇಕು. ಧ್ರುವರಾಜನ ಕೀರ್ತಿ ಒಳ್ಳೆ ಪ್ರಶ್ನೆ ಕೇಳಿಬಿಟ್ಟು ಹುಡುಗ ಗುಡ್ಡ ಹುಡುಗ ಗುಡ್ಡ ಪುಸ್ತಕ ಕೊಟ್ಟರೆ ಗುಡ್ಡ ಅನ್ನಿಸ್ತಾನೆ, ಗೊತ್ತಾ? ನಮ್ಮ ಸ್ಟೂಡೆಂಟ್ ನೋಡ್ರಿ ಹೇಗೆ ಅಂತ ಮೇಷ್ಟು ತೋರಿಸೋದಕ್ಕೋಸ್ಕರ ಡಿಫಿಕಲ್ಟ್ ಪ್ರಶ್ನೆ ಕೇಳಿ ಗುಡ್ಡ ಅನ್ನಿಸ ಹಾಗೆ ದೇವತೆಗಳು ಏನು ಮಾಡಿ ಪರೀಕ್ಷೆ ಮಾಡ್ಲಿಕ್ಕೆ ಬಂದರು. ಆದ್ದರಿಂದ ಆತನಿಗೆ ಅವರು ರಕ್ಷಣೆಯನ್ನು ಕೊಟ್ಟರು, ಒಳಗಿಂದ ಕಾಪಾಡಿದರು, ಹೊರಗಿಂದ ಪರೀಕ್ಷೆ ಮಾಡಿದರು. ಆದರೆ ದೇವತೆಗಳೇನಾದರೂ ಹಾಳು ಮಾಡಬೇಕು ಅಂತ ವಿಘ್ನ ಮಾಡಿದರೆ ಎಲ್ಲದಕ್ಕಾಗೋದೇ ಇಲ್ಲ ಅಂತ ಹೇಳ್ತಾರೆ. ದೇವತೆಗಳ ಉದ್ದೇಶ ಏನಾದರೂ ಕೆಡಿಸ್ಬೇಕು ಅಂತಿದ್ದರೆ ಈ ಸಾಮಾನ್ಯರಲ್ಲಿ ದೇವತೆಗಳಲ್ಲಿ ಹಾಳು ಮಾಡೇ ಮಾಡ್ತಾರೆ. ಆ ಧ್ರುವರಾಜನ ಉದ್ಧಾರ ಮಾಡೋ ಉದ್ದೇಶ ಇದ್ದರಿಂದ ಹಾಗೆ ಮಾಡಲಿಲ್ಲ. ಸೊ ಬಾಹ್ಯ ರಕ್ಷಣೆಯನ್ನು ಕೊಡ್ತಾನೆ ಭಗವಂತ ಅಂದರೆ ಜಗತ್ತಿಗೂ ತೋರಿಸ್ಬೇಕಾಗಿತ್ತು. ಧ್ರುವರಾಜನ ಪರೀಕ್ಷೆನೂ ಮಾಡ ಕಡೆಗೆ ನಮಗೆಲ್ಲ ಒಂದು ಧೈರ್ಯ ಕೊಡಬೇಕು. ಆತೇಲಿ ಹುಲಿಸಿಂಹ ಬಂದರೂ ಏನು ಹಾಗಾಗಲಿಲ್ಲವೋ, ನಿಮಗೂ ಹಾಗೂ ಹಾಗೋ ಮಾಡ್ತೇವೆ ಅಂತ ಹೇಳೋದಕ್ಕೋಸ್ಕರ ಅದು ಕೆಲಸ ನಡೆದಿದೆ. ಅದೆಲ್ಲ ಕಥೆಯಾಗಿ ನೋಡೋದು ಬೇರೆ, ತತ್ವವಾಗಿ ಆಚಾರ್ಯ ಎಷ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ ಅದಿಷ್ಟು ಕೂಡ. ದೇವತೆಗಳು ತಾತ್ಪರ್ಯಾತ್ ವಿಘ್ನೇಯಕೃತೆ, ಅವ್ರು ಮಾಡಲೇಬೇಕು ಅಂತ ವಿಘ್ನ ಮಾಡಿದರೆ ಕೆಳಗಿರೋ ತಪ್ಪಿಸ್ಕೊಳ್ಳೋಕೆ ಆಗೋದೇ ಇಲ್ಲ. ಅಂದರೆ ಪ್ರೊಫೆಸರ್ ಫೇಲ್ ಮಾಡಲೇಬೇಕು ಅಂದರೆ ಮಾಡೇ ಮಾಡ್ತಾನೆ, ಬಿಡೋದಿಲ್ಲ ಅವರು, ಗೊತ್ತಾಯ್ತಾ? ಕೆಲವು ಇಟ್ಕೊಂಡ್ಬಿಟ್ಟಿರ್ತಾರೆ, ಇವನು ಫೇಲ್ ಮಾಡಲೇಬೇಕು ಅಥವಾ ಫಸ್ಟ್ ಕೊಡಬಾರ್ದು ಅಂತಿದ್ರೆ ಏನಾದ್ರು ಪ್ರಶ್ನೆ ಕೇಳ್ತಾರೆ, ಸರ್ವಜ್ಞ ಯಾರು ಇರೋದಿಲ್ವಲ್ಲ, ಅವ್ರು ಫೇಲ್ ಮಾಡಿಬಿಡ್ಬೋದು. ಆದರೆ ಒಳ್ಳೆ ಮೇಷ್ಟ ಏನು ಮಾಡ್ತಾನೆ, ಅವನು ಮಾರ್ಸಿ ಯಾರು ಹಾಗೆ ಕೇಳ್ತಾ ಹೋಗ್ತಾನೆ. ಕೇಳಬೇಕಾದ್ರೆ ಉಳಿದವರು ಕೂಡ ಅವ್ನು ಕೇಳು, ಹೌದು ಡಿಫಿಕಲ್ಟ್ ಪ್ರಶ್ನೆ ಹೌದೌದು, ಆದರೆ ಇಂಪಾಸಿಬಲ್ ಪ್ರಶ್ನೆ ಆಗಿದೆ, ಅವನ ಕಡೆ ಉತ್ತರ ಬರಲಾಗಿರುತ್ತೆ, ಅವ್ನು ಫೇವರ್ ಮಾಡ್ತಾನಾಗ. ಆದ್ದರಿಂದ ಈ ಕೆಟ್ಟ ಕೆಟ್ಟ ಜನಗಳೇ ಕೆಡಿಸ್ಬೇಕು ಅಂತಿದ್ರೆ ಕೆಡಿಸ್ಬೇಕಾದ್ರೆ ದೇವತೆಗಳು ಕೆಡಿಸ್ಬೇಕಂದ್ರೆ ಕೆಡಿಸೇ ಕೆಡಿಸ್ತಾರೆ. ಆದ್ದರಿಂದ ನಾವು ದೇವತೆಗಳ ಮೇಲೂ ಭಕ್ತಿ ಇಟ್ಕೋಬೇಕು, ಸರಿಯೇ ಸರಿ. ಆದ್ದರಿಂದ ಅಸಂಪ್ರಜ್ಞಾತ ಸಮಾಜ ಸ್ಥಿತಿಯಲ್ಲಿ ಕೂತಾಗ ರಕ್ಷಣೆ ವ್ಯವಸ್ಥೆ ಪ್ರಶ್ನೆಯೂ ಬರಲಿಲ್ಲ, ಕರ್ಮಲೋಪದ ಪ್ರಶ್ನೆಯೂ ಬರೋದಿಲ್ಲ, ಹೈಯೆಸ್ಟ್ ಎಂಜಾಯ್ಮೆಂಟ್ ನಿಶ್ಚಿಂತೆಯಾಗಿರಿ ಅಂತ ಇದೆಲ್ಲ ಭಗವದ್ಗೀತೆ ಹೇಳ್ತಾ ಇದ್ದಾರೆ. ಈಗ ತಸ್ಯ ಕಾರ್ಯಂ ನ ವಿದ್ಯತೆ ಇತಿ ಉತ್ತರಂ ಕಸ್ಮಾದುಕ್ತಂ ಕರ್ಮಕೃತಿ ಕಾಲೇ ತ್ವಯಾ ಅಹಂ ಉದ್ಬೋಧನೀಯಃ ಇತಿ ಕ್ವಚಿತ್ ಪ್ರತ್ಯುಕ್ತ್ವಾ ಕಂಚಿತ್ ಪ್ರತಿಭುಕ್ತ್ವಾ ಸಮಾಹಿತಃ ತೇನ ಯೋಗಯೈಹಿ ಉದ್ಬೋಧಿತಃ. ಹಾಗೊಂದು ಪ್ರಶ್ನೆ ಬರಬಹುದು, ಸಾಮಾನ್ಯ ಹೇಳಕ್ಕೆ ಬರೋದಿಲ್ಲ, ಅಥವಾ ಉಪಾಯ ಒಂದಿದೆ, ಉಪಾಯ ಏನಿದೆ, ಆ್ಯಂಟಿಡೋಟ್ ಕೊಟ್ಟೆ ಬಸ್ತಾರಲ್ಲ, ಅನಸ್ಥೀಸಿಯ ಕೊಟ್ಟ ಆ್ಯಂಟಿಡೋಟ್ ಕೊಡ್ಬೋದು, ಟು ಸಮ್ ಎಕ್ಸ್ಟೆಂಟ್ ಪಾಸಿಬಿಲಿಟಿ ಇದೆ, ಆ ರೀತಿ ಮಾಡ್ಬೋದಲ್ಲ ಅಂತ ಸಾಮಾನ್ಯ ಪ್ರಯತ್ನ ಕೇಳದೆ ಹೋದರೂ ಕೂಡ ಯೋಗಶಾಸ್ತ್ರೋದಿತ ಉಪಾಯೈಹಿ ಉದ್ಬೋಧಿತ. ಯೋಗಶಾಸ್ತ್ರದಲ್ಲಿ ಅಸಂಪ್ರದಾಯ ಸಮಾಜ ಸ್ಥಿತಿಯಲ್ಲಿ ಇದ್ದವನು ಎಬಿಸೋದಕ್ಕೆ ಮೆಥಡ್ ಇದ್ದು ಬಿಟ್ಟರೆ ಎಬಿಸಿಬಿಡ್ಬೋದಲ್ಲ ಅಂತ ಕೇಳಿದರೆ ಅದು ಅನ್ನೆಸ್ಸರಿ ಅಂತ ಹೇಳಿ. ಕರ್ಮ ತ್ವಯಾ ಕರ್ಮ ಕರೋತಿ ಇತಿ ಕುತೋನೋಕ್ತಂ ಇತ್ಯಾಶಂಕಾ ನಿರಾಸಾಯ ಇದಮೇವ ಮುಚ್ಚತೆ ಇತಿ ಅಭಿಪ್ರೇತ್ಯ ವ್ಯಾಚಷ್ಟೇ ತಸ್ಯೆ ತಸ್ಯ ಅಸಂಪ್ರಜ್ಞಾತ ಸಮಾಧಿಸ್ತಸ್ಯ ಅರ್ಥೋ ನಾಸ್ತಿ ಇತಿ ಸಂಬಂಧ. ಅರ್ಥ ಅಂದರೆ ಪ್ರಯೋಜನ ಅಂತ ಅರ್ಥ. ಅದು ಪ್ರಯೋಜನ ಇದ್ದರೆ ಎಬಿಸ್ಬೋದು, ಪ್ರಯೋಜನ ಮತ್ತೆ ಯಾಕೆ ಎಬಿಸಬೇಕು? ಉಕ್ವಾ ಬುದ್ಧ ಏನಂದು ಉದ್ಬುದ್ಧಸ್ಯ ಇತಿ ಶೇಷ. ಎಚ್ಚರಗೊಂಡ್ರೆ ಮಾಡೋದೇನವನು, ಅದಕ್ಕಿಂತ ಹೆಚ್ಚು ಕೆಲಸ ಮಾಡ್ತಿದ್ದಾನೆ, ಯೋಚನೆ ಇಲ್ಲ. ಏವಂ ತರ್ಗಿ ತಸ್ಯೈವ ಮಹತ್ಸುಖತ್ವ ನೋಡಿ, ತಸ್ಯೈವ ಮಹತ್ಸುಖತ್ವ ಇತ್ಯಾದಿ ಉಕ್ತಿ ವಿರೋಧ ಇತ್ಯಾತ ಉಕ್ತಂ ಆತ್ಮೇ. ನೋಡಿ, ಆತ್ಮರತಿಯಲ್ಲಿರ್ತ ಇನ್ನೊಂದು ಸುಖ ಇಲ್ಲ. ಅಲ್ಲ, ಸನ್ಯಾನ ಕಾಲಕ್ಕೆ ಎಬಿಸಿಬಿಟ್ಟು ಸನ್ಯಾನ ಮಾಡಿ ಸುಖ ಬರುತ್ತಲ್ಲ ಅಂದರೆ ಬರುತ್ತೆ, ಆದರೆ ಅಪರೋಕ್ಷ ಜ್ಞಾನ ಸುಖಕ್ಕೆ ಈಕ್ವಲ್ ಅಲ್ಲ ಇದು. ಆದ್ದರಿಂದ ಏನು ಮಾಡಬೇಕು, ಅದನ್ನೇ ಇಟ್ಕೋಬೇಕು. ಸಮೋವ ಆತ್ಮರತ್ಯ ಸತ್ ಪ್ರತಿಷೇಧ ಕೈಮುತ್ಯರ್ಥ ನದು ಸಮವೇಯ ಫಲಂ ಕರ್ಮ ಅನುಷ್ಠೀಯತೆ. ಸಮೋವ ಆತ್ಮರತ್ಯ, ಅದಕ್ಕೆ ಈಗ ಯಾವುದೋ ಹೆಚ್ಚಿಂದು ಬರೋದಿಲ್ಲ. ಈ ಆತ್ಮರತಿ ಈಕ್ವಲ್ ಆಗೋ ಸುಖನೂ ಇಲ್ಲ, ಅದಕ್ಕಿಂತ ಮೇಲಿಂದಂತೂ ಇಲ್ಲೇ ಇಲ್ಲ. ಅದೇ ದಿವಸ ನೆಸಿಟಿನೇ ಬರಲಿಲ್ಲ ಅಂತ ಹೇಳಿದರು. ಸಮ ಪ್ರತಿಷೇಧ ಕೈಮುತ್ಯರ್ಥ, ಸಮ ಯಾತಕ್ಕೆ ಪ್ರತಿಷೇಧ ಮಾಡಿದರು ಅಂದರೆ ಸಮನೂ ಇಲ್ಲ ಅಂದಮೇಲೆ ಉತ್ತಮ ಇಲ್ಲಿರುತ್ತೆ. ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇಚಿತುಸ್ತೇ ಸಮಂ ಪಶ್ಯಾಮಿ ಉತ್ತಮ ವಸ್ತು ದೂರತರತು ಅಪಾಸ್ತಂ. ಅಸಂಪ್ರಜ್ಞಾತ ಸಮಾಜ ಸ್ಥಿತಿಯಲ್ಲಿ ಇದ್ದಾಗ ಏನು ಆನಂದ ಆಗುತ್ತೆ ಅವನಿಗೆ, ಅದಕ್ಕೆ ಸಮನಾದ ಆನಂದನೇ ಎಚ್ಚರ ಇದ್ದ ಬರೋದಿಲ್ಲ ಅಂತ ಹೇಳಿದ ಮೇಲೆ ಉತ್ತಮ ಆನಂದ ಇಲ್ಲಿಂದ ಬರುತ್ತೆ ಈಗ. ಅದರಿಂದ ಎಬಸ ಕಾರ್ಯ ಮಾಡಬೇಕಾಗಿಲ್ಲ. ಸತ್ ಪ್ರತಿಷೇಧ ಹೇ ಕೈಮುತ್ಯರ್ಥ ನತು ಕೆಲವು ಮನೆ ಇರುತ್ತಾರೆ, ಅವ್ರು ಹೇಳುತ್ತಾರೆ ಎಬ್ಸಕ್ಕೆ ಹೋಗಬೇಡಿ, ಏನಂತ ದೊಡ್ಡ ಕೆಲಸ ಏನೂ ಇಲ್ಲ, ನಾವೇ ಮಾಡ್ಕೊಂಬಿಡ್ಬೋದು ಅಂತ ಹೇಳಿ ಅನಿವಾರ್ಯ ಬಂದಾಗ ಕರೆಸ್ಬೇಕು. ಅವ್ರು ಸಿಟಿ ಇಲ್ಲ ಅದರೊಳಗೆ. ನಾನು ಸಮವೇಯ ಫಲಂ ಕೆಲವರು ಇರ್ತಾರೆ, ಭಾರಿ ದೊಡ್ಡವರು ಇರ್ತಾರೆ, ಪರಿಚಯ ಇರುತ್ತದೆ, ಕೆಲವು ಪ್ರಾಬ್ಲಮ್ ಇರುತ್ತೆ, ಅವ್ರ ಮುಂದೆ ಹೇಳ್ಕೊಳ್ಳೋಕೆ ಹೋಗೋದಿಲ್ಲ. ಯಾಕೆಂದರೆ ಇವ್ರ ಮುಂದೆ ಹೇಳಿ ಸಾಲ ಮಾಡೋ ಪ್ರಾಬ್ಲಮ್ ಅಲ್ಲ ಅದು. ಯಾರು ಮಾಡ್ತಾರೆ ಅದನ್ನು, ಬೇರೆ ಯಾರಾದ್ರು ಸಾಲ ಮಾಡ್ತಾರೆ ಅಂಥದ್ದು, ಇಂಥವ್ರನ್ನ ಉಪಯೋಗಿಸ್ಲಿಕ್ಕೆ ಹೋಗಬಾರ್ದು ಅದಕ್ಕೆಲ್ಲ ಕೂಡ. ತಿಳಿತಾ ಅದು ಜ್ಞಾನ ಅದು, ಅದು ಅವರೇ ಕೇಳಿದುಕೊಳ್ಳಿ ಅಂತ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿಬಿಡ್ತಾರೆ. ಯಾತಕ್ಕೆ ಅಂದರೆ ಇವರು ಸಾಲ ಮಾಡೋ ನೆಸಿಟಿ ಇಲ್ಲ, ಅದರಿಂದ ಬೇರೆ ಯಾವುದೋ ರೀತಿಯಲ್ಲಿ ಸಾಲವಾಗಿಬಿಡುತ್ತೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮಲ್ಲೇ ಪದ್ಧತಿ ಇರೋದ್ರಿಂದ ಇನ್ನು ಅಪರೋಕ್ಷ ಜ್ಞಾನಿ ಬಗ್ಗೆ ಹೇಳೋದೇನಿದೆ, ಸತ್ಪ್ರತಿ ಸಂಪ್ರತಿಷೇಧ ಕೈಮುತ್ಯ ಅರ್ಥ ಸಮ ಪ್ರತಿಷೇಧ ಕೈಮು ಸಮವೇಯ ಫಲಂ ಕರ್ಮ ಅನುಷ್ಠೀಯತೆ. ನೋಡಿ, ಯಾವಾಗಲೂ ಕೂಡ ಕರ್ಮಾಚರಣೆ ಮಾಡಬೇಕಾದ್ರೆ ಏನಾಗಿರಬೇಕದು, ಏನಾಗಿರಬೇಕು, ಬೆನಿಫಿಷಿಯಲ್ ಆಗಿರಬೇಕು. ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದಾಗ ಖರ್ಚಾಯಿತು, ಒಂದು ರೂಪಾಯಿ ಲಾಭ ಬಂತು, ಯಾರು ಕೆಲಸ ಮಾಡ್ತಾರಾ, ಕ್ಲೋಸ್ ಮಾಡಿಬಿಡ್ತಾರೆ. ಅಥವಾ 10% ಬಂತು, ಬ್ಯಾಂಕಲ್ಲೇ ಬರ್ತಿತ್ತು, ಮತ್ತೆ ಯಾಕೆ ಮಾಡಬೇಕು ಅಂತ ಹೇಳಿದ, ಅದೇನಾಗಿರ್ಬೇಕದು, ಇಷ್ಟು ಮಾಡಿದ್ದಕ್ಕೆ ಉಪಯೋಗ ಆಗಬೇಕು. ಎಫ್ ಡಿ ಇಟ್ಟರೂ ಬರ್ತಿರಲಿಲ್ಲ, ಬೇರೆ ಮಾಡಿದ್ರೂ ಬರ್ತಿರಲಿಲ್ಲ, ಈ ಬಿಸ್ನೆಸ್ ಮಾಡದೆ ಬಂತು, ಹಾಗಿದ್ರೆ ಓಕೆ. ಇಷ್ಟೆಲ್ಲ ಕಷ್ಟಪಟ್ಟು ಲಾಸ್ ಆದ್ರಂತೂ ಮಾಡೋದೇ ಇಲ್ಲ, ಲಾಸ್ ಆದರೆ ಮುಟ್ಟೇ ಬಿಟ್ಟ, ಸಮ ಆದರೂ ಮಾಡೋದಿಲ್ಲ, ಸ್ವಲ್ಪ ಹೆಚ್ಚಾದರೂ ಮಾಡೋದಿಲ್ಲ. ಏನು ಮಾಡ್ತಾನೆ ಅದನ್ನು, ತುಂಬ ಹೆಚ್ಚಿದ್ರೆ ಮಾತ್ರ ಮಾಡ್ತಾನೆ. ಅಸಂಪ್ರಜ್ಞಾತ ಸಮಾಜ ಸ್ಥಿತಿಯಲ್ಲಿ ಆನಂದ ಎಂಥದ್ದು ಅಂದರೆ ಅವನ ಪಾಲಿಗೆ ಅದು ಮ್ಯಾಕ್ಸಿಮಮ್. ಆದ್ರಿಂದಾಗಿನೇ ಅದಕ್ಕಿಂತ ಕಡಿಮೆ ಅದಕ್ಕೆ ಇಷ್ಟಪಡೋ ಚಾನ್ಸೇ ಇಲ್ಲ, ಅವನು ಎಬ್ಬಿಸ್ಬೇಕಾಗಿಲ್ಲ. ನಚ ಸಂಧ್ಯಾದಿ ಅಕೃತವು ಕಶ್ಚಿತ್ ದೋಷವಸ್ತಿ. ಪ್ರಶ್ನೆ ತಪ್ಪೋಗುತ್ತಲ್ಲ ಅವನು. ಸಂಧ್ಯಾ ಆಹಾರ ಸಂಧ್ಯಾ ಉಪಾಸೀತ ವೇದವಾಕ್ಯನೇ ಹೇಳ್ತಾ ಇದೆ, ಸಂಧ್ಯಾವನ್ನೇ ತಪ್ಪಿಸ್ಲೇಬಾರದು ಅಂತ ಹೇಳಿ ಆ ಅರ್ಥದಲ್ಲಿ ಅವನು ಸಂಧ್ಯಾವನ್ನ ಕಾಲಕಾರಿಗೆ ಬಸ್ಬೋದಲ್ಲ ಅಂತ ಕೇಳಿದರೆ ಹೇಳ್ತಾರೆ ಅದೇನಿಲ್ಲ, ಸಂಧ್ಯಾನ ಇತ್ಯಾದಿ ಬಿಟ್ಟರೆ ಅವನಿಗೇನಿಲ್ಲ, ಯಾವ ದೋಷವೂ ಇಲ್ಲ. ಗೊತ್ತಾಯ್ತಾ? ಅಂದ್ರೆ ಇವ್ರು ಸಂಧ್ಯಾನ ಬಿಡೋರಲ್ಲ ಅಪ್ರೋಷ ಜ್ಞಾನ ಸಮಾಜ ಸ್ಥಿತಿಯಲ್ಲಿ ಇದ್ದಾಗಿರ್ತಾರೆ ಅಂತ. ಕುಡ್ದು ಕುಡ್ದು ಬಿದ್ದರೂ ಸಮಾಜ ಸ್ಥಿತಿ ಇದ್ದಾಗಿರ್ತಾರೆ. ಏನ ಅದಕ್ಕಿಂತ ಬರೀ ಧ್ಯಾನ ಮಾಡ್ತಾರೆ ಅಷ್ಟೇ, ದೇವ್ರು ನೋಡ್ತಿದ್ದಾನೆ ಇಲ್ಲಿ. ಆದ್ರಿಂದ ಅದು ನೋಡಿ, ವಿಡಿಯೋ ಆಡಿಯೋ ಕೇಳ್ತಿರ್ತಾನೆ, ವಿಡಿಯೋ ಹಾಕ್ಬಿಟ್ರೆ ಏನ್ ಮಾಡ್ತಾನೆ, ಆ ಕಡೆ ಗಮನ ಹೋಗ್ಬಿಡುತ್ತೆ. ಆಡಿಯೋ ರೆಸಿಟಿ ಇಲ್ಲ ಇವ್ರು, ಟಿ ವಿ ಬಂದ್ಮೇಲೆ ರೇಡಿಯೋಗಳು ಬೆಲೆ ಇಲ್ಲ ಹೆಚ್ಚು, ಈಗ ಟ್ರಾನ್ಸ್ಲೇಟರ್ ಯಾರು ತೊಗೊಳಕ್ ಹೋಗೋದಿಲ್ಲ. ಯಾಕೆ ಅದೇನಿಲ್ಲ, ಅದಕ್ಕಿಂತ ಹೆಚ್ಚು ಬೆನಿಫಿಟ್ ಅದಕ್ಕೆ ಹೋಗ್ತಾನೆ. ಮತ್ತೆ ಆ ಪ್ರಶ್ನೆನೇ ಬರಲಿಲ್ಲ, ಅದನ್ನ ಹೇಳೋದಕ್ಕೆ ಹೇಳ್ತಾರೆ. ನತು ಉದ್ಧಾರಸ್ವ ನಚೈತದ ಅಪಹಾಯ ಸರ್ವಭೂತೇಶು ಕಶ್ಚಿತ್ ಪ್ರಯೋಜನಾಶ್ರಯ. ಅವ್ರು ಯಾವ ಆಶ್ರಯನೂ ಯಾರ ಮೇಲೂ ಮಾಡಬೇಕಾಗಿಲ್ಲ, ಸಂಧ್ಯಾನ ಇಟ್ಟ ದೋಷನೂ ಇಲ್ಲ, ಅದಕ್ಕೋಸ್ಕರ ಎಬ್ಬಿಸ್ಬೇಕಾದ ನೆಸೆಸಿಟಿ ಇಲ್ಲ. ಅರ್ಥೋಯೇನ ದರ್ಶನಾದಿನ ಭವತಿ ಸೊ ಅರ್ಥವ್ಯಪಾಶ್ರಯ. ಅರ್ಥವ್ಯಪಾಶ್ರಯ ಅಂದ್ರೆ ಏನು, ಯಾವುದೇ ಒಂದು ಪ್ರಯೋಜನ ದರ್ಶನ ಎದ್ದು ಕೂತು ಏನೋ ಮಾಡ ಬರೋದಾಗಿದ್ದರೆ ಎಬ್ಬಿಸ್ಬೋದಾಗಿತ್ತು, ಪ್ರಸಿದ್ಧನೇ ಇಲ್ಲ ಆದ್ರಿಂದ ಆದರೂ ಅದಕ್ಕೂ ಎಬ್ಬಿಸ್ಬೇಕಾಗಿಲ್ಲ ಅಂತೇಳಿ. ಇದು ಬಹಳ ಮುಖ್ಯ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ. ಮತ್ತೆ ಏನದು ಪಾಠ ಪ್ರವಚನ ಅಂಬೋದು ಹೆಚ್ಚು ಕಡಿಮೆ ಸಮಾಜ ಸ್ಥಿತಿಗೆ ಈಕ್ವಲ್ ಆದ್ರಿಂದ ಪಾಠ ಪ್ರವಚನ ನಡೀತಿದ್ದಾಗ ಸಂಧ್ಯಾ ಒಂದೇ ಕಾಲ ತಕ್ರಮ ಆದರೂ ದೋಷ ಇಲ್ಲ ಅಂತ ಹೇಳ್ಬಿಡ್ತಾರೆ. ಆ ಸಮಯಕ್ಕೆ ಮಾತ್ರ ಏನಲ್ಲ ಅದು ದೋಷ, ಬೇರೆ ಕೆಲಸ ಮಾಡಿಬಿಟ್ರೆ ದೋಷ. ಆದರೆ ಪಾಠ ಪ್ರವಚನಕ್ಕೋಸ್ಕರ ಲೇಟ್ ಆಗೋದಾದರೆ ದೋಷ ಅಲ್ಲ. ಅದು ಮುಗಿಸಿಕೊಂಡ ತಕ್ಷಣ ಬಿಡಕ್ಕೆ ಬರಲ್ಲ, ಮತ್ತೆ ಮುಗಿದ ತಕ್ಷಣ ಮಾಡಬೇಕಷ್ಟೇ ಹೊರತು ಕಾಲಾತೀತ ಅಂತ ದೋಷ ಬರಲಿಲ್ಲ ಅವ್ರಿಗೆ. ಕಾಲಾತೀತ ದೋಷ ಬರೋದಿಲ್ಲ ಅಂತ ಕಥೆಗಳು ಹೇಳ್ತಾರೆ. ಗೋಪಾಲದಾಸರು ಇವರು ಹೆಂಗೆ ಐದೇ ವೆಂಕಟರಾಮಾಚಾರ್ಯ ಜೊತೆಗಿದ್ದ ಕಾಲಕ್ಕೆ ಅವ್ರು ಚಿಕ್ಕವರು, ಇವರು ಸ್ವಲ್ಪ ಸೀನಿಯರು. ಒಂದ್ಸರ್ತಿ ಯಾರೋ ಪಾಠ ಪ್ರವಚನ ಮಾಡ್ತಾ ಮಾಡ್ತಾ ಟೈಮ್ ಆಗೋಯ್ತು, ರಾತ್ರಿ 9-10 ಗಂಟೆ ಆಗೋಯ್ತು. ಆಗ ಅವ್ರಿಗೆ ಭಾರಿ ಆತಂಕ ಆಯಿತು, ಓ ಏನು ಗಲಾಟೆ ಮರ್ತೇ ಬಿಟ್ಟಿವಲ್ಲ ನಾವು, ಯಾವುದೋ ಗಲಾಟೆ ಇವಲ್ಲ, ಸಂಧ್ಯಾನ ತಪ್ಪೋಯ್ತು ಅಂತ ಕೇಳಿದರೆ ಗೋಪಾಲ ಸಮಾಧಾನ ಮಾಡಿದ್ರು, ಏನು ಯೋಚನೆ ಮಾಡಬೇಡಿ, ಇದಿಂಥ ಕೆಲಸ ಆದಾಗ ನಿಮಗೇನು ದೋಷ ಇಲ್ಲ, ಇದು ಸಂಧ್ಯಾವನ್ನಿಂದ ಯಾವ ಪ್ರಯೋಜನ ಬರುತ್ತೋ ಅದಕ್ಕಿಂತ ಜಾಸ್ತಿ ಪ್ರಯೋಜನ ಯಾವುದರಲ್ಲಿದೆ, ಪಾಠ ಪ್ರಯೋಜನದೆಲ್ಲ ಹೇಳಿದ್ರಂತೆ. ಅವ್ರು ಒಪ್ಕೊಂಡ್ರಂತೆ, ಮನಸ್ಸಲ್ಲಿ ಸ್ವಲ್ಪ ಆತಂಕ ತಡೆ ಬಿಟ್ಟೋಯ್ತಲ್ಲ ಅಂತೇಳಿ, ಈಗ ಮಾಡಿ ಪರವಾಗಿಲ್ಲ ಅಂದ್ರಂತೆ. ಅಡುಗೆ ಕೊಂಡಕ್ಕೆ ಹೋದ್ರೆ ಸೂರ್ಯ ಕಾಣಿಸ್ತೇವೆ ಅವ್ರಿಗೆ ಅಂತೇಳಿ, ಆ ಕಾಲಕ್ಕೆ ಸೂರ್ಯ ಕಾಣಿಸ್ತೇವೆ ಅಂತೇಳಿ. ಅದೇನು ತೋರಿಸುತ್ತೆ ಅಂದರೆ ಸೂರ್ಯ ದೇವತೆಗಳು ಅಕ್ಸೆಪ್ಟ್ ಮಾಡ್ತಾರೆ, ಆಮೇಲೆ ಕೊಟ್ಟರು ಕೂಡ ದೋಷಕ್ಕೆ ಕಾರಣ ಆಗೋದಿಲ್ಲ. ಅವ್ರಿಗೆ ಕಾಣಿಸಿದ್ರು ನಾವು ಕಾಣಿಸ್ತೇವೆ ಹೋದ್ರು ಕೂಡ ತಿಪಕಾರ ಮಾಡ್ತಾಯಿರ್ತೇವೆ. ಇವತ್ತು ಗ್ರಾಣ ಬಿಟ್ಟಿದ್ದು ಗೊತ್ತಿಲ್ಲದವ್ರು ಕೂಡ ಮೂಡ ಗಿಡ ಇದ್ರು ಕೂಡ ಬಿಟ್ಟಿರೋ ಗ್ಯಾರಂಟಿ ಅಂತ ತಿಳ್ಕೊತೇವಲ್ಲ, ಟೈಮ್ ನೋಡಿಬಿಟ್ರೆ ಸಾಕು, ಇಲ್ಲೊಂದು 2-3 ದಿವಸ ಬೋರ್ಡ ಬಿಚ್ಕೊಂಡ್ಬಿಟ್ರೆ ಉಪವಾಸ ಕೊಡ್ಲಕ್ಕಾಗತ್ತೆ ಅವನು. ಆ ಟೈಮ್ ಕ್ರಾಸ್ ಆದರೆ ಮುಗಿದೋಯ್ತು. ಆ ಅರ್ಥದಲ್ಲಿ ದೇವತೆಗಳು ಅಕ್ಸೆಪ್ಟ್ ಮಾಡ್ತಾರೆ, ಯೋಚನೆ ಮಾಡಬೇಡಿ. ಇಷ್ಟೆಲ್ಲ ಅವತ್ತು ಕೊಟ್ಟಿದ್ದ ಪಾಠ ಪ್ರವಚನಕ್ಕೆ ಎಷ್ಟು ಕೊಟ್ಟಾಗ ರಸಪ್ರಾಯ ಸಮಾಜ ಸ್ಥಿತಿಗೆ ಎಷ್ಟು ಕೊಡ್ಬೋದು. ಆದ್ದರಿಂದ ಅದನ್ನು ಯೋಚನೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಮುಂದಿನ ವಿಷಯ ನಾಳೆ. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಸ್ಯಾತ್ತೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಚ್ಯಂತಿ.